ಎಷ್ಟು ಅದ್ಭುತವಾದಂತಹ ಪರಿಣಾಮವನ್ನು ಬೀರಿರುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರೆ, ಜ್ಞಾನವಿದ್ದನಂತ ಬರೀತಾರೆ, ಅವನು ಹೋದ ಆಸ್ಪತ್ರೆಗೆ, ರೋಗಗಳು ಎಷ್ಟಿತ್ತು ಅಂದ್ರೆ ಇಲ್ಲದ ರೋಗಗಳೇ ಇಲ್ಲ ಅವನಿಗೆ, ಚಿತ್ರ ವಿಚಿತ್ರವಾದ ರೋಗಗಳು. ಪಾಪ ಆಸೆ ಬಿಟ್ಟೆ ಆಸ್ಪತ್ರೆಯಲ್ಲಿ ಹಾಕಿದ್ರು. ಡಾಕ್ಟರ್ ನೋಡಿದನಂತೆ, ಕೊನೆಗೆ ಯಾವ ಔಷಧಿ ಕೊಟ್ಟರು ಔಷಧಿ ತಗೊಳ್ಳೋ ಶಕ್ತಿ ಕೂಡ ದೇಹಕ್ಕಿಲ್ಲ, ಅಷ್ಟು ಕೆಟ್ಟ ಹೋಗ್ಬಿಟ್ಟಿತ್ತು. ಅವ್ರು ಹೇಳಿದ್ರಂತ ಆಯ್ತು, ಉಪವಾಸ ಹಾಕೋಣ ಅಂತ ಉಪವಾಸ ಹಾಕಿದ್ರು. ಅದು ಉಪವಾಸ ಹಾಕಿ ಸತ್ತು ಹೋಗ್ತಾರೆ ಅಂತ ಹೇಳಿ ಹೇಗೂ ಸಾಯಿಸಿ ಸಿಗರಿದ್ದಾರೆ, ಈಗಾಗಲೇ ಅವರು ಯಾರು ಸಾಯಿಸಿ ಇನ್ನೇ ಸಾಯ್ತಾರೆ ಅಂತ ಹೇಳೋ ಕಾರಣ ಇಲ್ಲ, ಆದ್ದರಿಂದ ಉಪವಾಸ ಹಾಕಿದ್ರಂತೆ. ಒಂದು ದಿವಸ ಆಯ್ತು, ಎರಡು ದಿವಸ ಏನು ಕೊಟ್ಟೇ ಇಲ್ಲ ಅವನಿಗೆ, ನಿಧಾನೇ ಮಾಡಿಸಿದ್ದಾರೆ. ಇದು ಬೇರೆ ದೇಶದಲ್ಲಿ ನಡೆದಂತ ಕತೆ. 18 ದಿವಸ ಹಾಗೆ ಹಾಕಿದ್ರೆ ಏನೇ ಇಲ್ಲ ಫುಡ್ ಅವನಿಗೆ. ನಮಗೆ ಹೊಸ ವಿಷಯ ಇದು, ಆರೋಗ್ಯವಂತ ಮನುಷ್ಯ ಏಕಾಶಿ ಮಾಡಿಬಿಟ್ರೆ ಹೆಲ್ತ್ ಕೆಟ್ಟೋಗುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ವರ್ಷ ಹೆಲ್ತ್ನವ್ರು ಉಪವಾಸ ಮಾಡಿದ್ರೆ ಸತ್ತಿಲ್ಲ, ಇದನ್ನು ಗಮನಿಸ್ಬೇಕು ನಾವೀಗ. ಅದಕ್ಕಿಂತ ನಮ್ಮ ಬಾಡಿ ವರ್ಷದ ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಅಷ್ಟು ರೋಗ ಇದ್ದವನು 18 ದಿವಸ ಸತ್ತಿಲ್ಲ, ಗಮನಿಸ್ಬೇಕು ನಾವು. ಉಪವಾಸ ಮಾಡಿ ಸ್ಟಾರ್ಟ್ ಆಯ್ತಲ್ಲ, ಅದೇ ಫುಡ್ ಇದ್ದಾಗ ಲೆಕ್ಕ, ಗಮನಿಸ್ಬೇಕು ನಾವು. ಉಪವಾಸ ದೊಡ್ಡ ಶಕ್ತಿ ಕೊಡುತ್ತಂತೆ. ಒಂದು ದಿವಸ ಆಯ್ತು, 2 ದಿವಸ ಆಯ್ತು, 3 18 ದಿವಸ ಆಯ್ತು. ಅವನು ಎಷ್ಟು ರೋಗ ಇತ್ತು ಅಂದ್ರೆ ಕೋಲ್ಡ್ ಕ್ಯಾನ್ಸರ್ ಅಂತಾರಲ್ಲ ಹಾಗೆ, ಎಲ್ಲಾ ರೋಗನೂ ಇತ್ತು ಅವನಿಗೆ. ಜೊತೆಗೆ ಕಿವುಡು ಬೇರೆ, ಹುಟ್ಟು ಕಿವುಡ ಅವನು. ಎಷ್ಟೋ ದಿವಸದ ಕಿವಿ ಹೋಗ್ಬಿಟ್ಟಿದೆ, ಏನಿರಲೇ ಇಲ್ಲ ಅವನಿಗೆ. 18 ದಿವಸ ಇದ್ದಕ್ಕಿದ್ದ ಹಾಗೆ ಅವನು ಎಷ್ಟು ಮೊದಲು ಕಿವಿ ಜಾಗೃತವಾಯ್ತಂತೆ. ಇದು ಆಶ್ಚರ್ಯ, ಕಿವಿ ಜಾಗೃತವಾಯ್ತಂತೆ. ಅವನು ಕೆಲವು ಹತ್ರ ಇತ್ತಲ್ಲ ಕ್ಲಾಕ್ ಇತ್ತಲ್ಲ, ಆ ಸೌಂಡ್ ಕೇಳ ಶುರುವಾಯ್ತಂತೆ. ಪಟ 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 ಹೊಡ್ಕೊಳ್ಳೋದು, ಹೇ ಜೋರ ಹೊಡಿ ಸ್ವಲ್ಪ ಶಬ್ದ ತೆಕ್ಕದ ಮಾಡಿ ಅಂದಂತೆ. ಆ ಬಂಧುಗಳಿಗೆ ಆಶ್ಚರ್ಯ, ಕಿವಿಯಲ್ಲಿ ಹೊಡ್ಕೊಂಡ್ರು ಕೇಳ್ತಿದ್ದಿಲ್ಲ ಇವನಿಗೆ, ಅಲ್ಲಿರೋ ಗಡಿಯಾರ ಶಬ್ದ ಕೇಳುತ್ತಲ್ಲ ಅಂತ ಆಶ್ಚರ್ಯ ಆಯ್ತು ಅವನು. ಒಂದೊಂದೇ ಇಬ್ಬರು ಬಂದು ಶುರುವಾಯ್ತು. 48 ದಿವಸದಲ್ಲಿ ಎಲ್ಲ ರೋಗನೂ ವಾಸಿ ಆಗಿಬಿಡುತ್ತಂತೆ, ಒಂದೂ ಇಲ್ಲ ರೋಗ, ಫಸ್ಟ್ ಕ್ಲಾಸ್ ಎದ್ದು ಕೂತರಂತೆ. ಇದು ಭಾರಿ ಆಶ್ಚರ್ಯ. ಅಂದ್ರೆ ಯಾವ ವ್ಯಕ್ತಿ ಸತ್ತೇ ಹೋಗಬೇಕಾಗಿತ್ತೋ ಅವನು ಬದುಕಿದ, ಏನು ಮಾಡಿ, ಉಪವಾಸದಿಂದ ಮಾತ್ರ ಬದುಕಿದ್ದು. ಇದು ಭಾರಿ ಆಶ್ಚರ್ಯ. ಆಗ ಹೇಳ್ತಾರೆ, ಇತ್ತ ಅದ್ಭುತವಾದ ಪರಿಣಾಮವನ್ನು ಮಾಡತಕ್ಕಂತಹ ಶಕ್ತಿ ಯಾವ ಔಷಧಕ್ಕೂ ಇಲ್ಲ, ಏಕಾಶಿಗೆ ಮಾತ್ರ ಸಾಧ್ಯ ಇದೆ ಅಂತ ಹೇಳ್ತಾರೆ. ಇಂಥದ್ದೇ ಪ್ರಸಂಗ ಒಬ್ರು ಯಾರೋ ಹೇಳಿದ್ರು, ಯಾರು ಕುಷ್ಟಿಗೆ ಊರಿನ ಒಬ್ಬ ವ್ಯಕ್ತಿ ಪಾಪ, ಅಥವಾ ವಿಚಿತ್ರ ರೋಗಗಳಿತ್ತಂತೆ ಪಾಪ. ಡಾಕ್ಟರ್ ಹೇಳ್ತಾರೆ, ಇನ್ನು ಬದುಕೋ ಸಾಧ್ಯತೆನೆ ಇಲ್ಲ, ಇನ್ನು ಏನೋ ಕೆಲವು ದಿವಸಗಳು ಮಾತ್ರ ಅಂತ ಹೇಳಿದ್ರು. ಆದ್ರೆ ತುಂಬಾ ದುಃಖ ಆಯ್ತಂತೆ. ಆಯ್ತು, ಇನ್ನು ಹೇಗೂ ಸಾಯ್ತೇನೆ, ಇಲ್ಲಿ ಸಾಯೋದ್ರ ಬದಲು ಹೋಗೋಣ ಅಂತ ತಿರುಕೊಯ್ಲೂರು ಕೊಂಡಂತೆ ಪಾಪ. ಆ ಪ್ರಾಂತಕ್ಕೆ ಹೊರಟಿದ್ದಾನೆ. ಮಂತ್ರಾಲಯ, ತಿರುಕೊಯ್ಲೂರು, ಮೊಳಕೇಡ ಆಯ್ತು, ಒಳ್ಳೆ ಒಂದು ಯಾತ್ರಾ ಸ್ಥಳಗಳು. ಅಲ್ಲಿ ಹೋಗಿ ಹೇಗೂ ಸಾಯ್ತೇನೆ, ಅಲ್ಲಿ ಸೇವೆ ಮಾಡಿ ಸಾಯೋಣ ಅಂತ ಹೊರಟ. ಸೇವೆ ಮಾಡಕ್ಕೆ ಹೊರಟ, ಏನ್ ತಗೊಂಡು ಸೇವೆ ಮಾಡಬೇಕು, ಹೇಗೂ ಸಾಯ್ತೇನೆ, ಏನೇನು ತಗೊಳ್ಳೋದೇ, ಅದಕ್ಕೆ ಉಪವಾಸ ಇದ್ದು ಸೇವೆ ಮಾಡೋಣ ಅಂತ ಮಾಡಿದ್ರು, ಶುರು ಮಾಡಿದ್ರು. ಉಪವಾಸ ಇದ್ದೇ ಶುರು ಮಾಡೋಣ ಅಂತ ಮಾಡಿದ್ರು. ಅವನೇನು ಎಂದ್ರೆ 2 ದಿವಸ ಹೋಗ್ಬಿಡ್ತೇನೆ ತಿಳ್ಕೊಂಡ ಪಾಪ. 2-3 ದಿವಸ ಆಯ್ತು, ಹೋಗೋ ಲಕ್ಷಣ ಕಾಣಲಿಲ್ಲ, ಇರೋ ಲಕ್ಷಣ ಜಾಸ್ತಿ ಆಗಿ ಶುರುವಾಯ್ತು, ನಿಧಾನವಾಗಿ ಶುರುವಾಯ್ತು. ಒಂದು 7-8 ದಿವಸಕ್ಕಾಗಲೇ ಟ್ರೆಮೆಂಡಸ್ ಚೇಂಜ್ ಅದು. ಒಂದು ಅದು ವಿಶ್ವಪಂಚಕ ಇತ್ಯಾದಿ ಯಾತಕ್ಕೆ ಮಾಡ್ತಾರೆ ಅಂತ ಅವನ ನಮಗೆ ಗೊತ್ತಾಗುತ್ತೆ. 7-8 ದಿವಸಕ್ಕಾಗಲೇ ಹೊಸ ಪದ್ಧತಿ. 40 ಆಮೇಲೆ ನಿಧಾನ, ಬರೀ ಹಾಲು ಮಾತ್ರ ತಗೊಂಡಂತೆ. 48 ಮುಗಿಯೋ ಹೊತ್ತಿಗೆ ಎಲ್ಲ ರೋಗ ವಾಸಿಯಾಗೋಯ್ತು. ಇದು ನಡೆದಿದ್ದು 25 ವರ್ಷಗಳ ಹಿಂದೆ. ಅತಿವತ್ತು ಬರಿಕಿದ್ದಾನೆ, ತಮಾಷೆ ಅಂದ್ರೆ ಕೆಲವು ದಿವಸ ಸಾಯ್ಬೇಕಾದ ವ್ಯಕ್ತಿ ಇವತ್ತು ಬರಿಕಿದ್ದಾನೆ. ಆಮೇಲೆ ಹೆಂಡತಿ ಮಕ್ಕಳನ್ನು ಕರೆಸಿಕೊಂಡು ಒಂದು ಕಡೆ ಬೇರೆ ಹೋಗಿ ಸುಖ ವಾಸ ಮಾಡ್ಕೊಂಡು ಬಿಟ್ಟಿದ್ದಾನೆ ಆರಾಮವಾಗಿ. ಅಂದ್ರೆ ಯಾವನು ಪೂರ್ತಿ ಸಾಯ್ತಾರೆ ಅಂತ ಮನೆ ಬಿಟ್ಟು ಬಂದಿದ್ನೋ ಅವನು ಸತ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ. ನಿಜವಾಗಲೂ ಕೂಡ ಬೇರೆ ಯುಗದಲ್ಲಿ ಆಯುಷ್ಯ ತುಂಬಾ ಜಾಸ್ತಿ ಇರ್ತಿತ್ತು. ಯಾತಕ್ಕೆ ಅಂದ್ರೆ ಮನೆ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಕೊನೆಯವರು ಎಲ್ಲರೂ ವ್ರತ ಮಾಡ್ತಿದ್ರು. ಆದ್ರಿಂದ ಆರೋಗ್ಯ ಎಲ್ಲರಿಗೂ ಜಾಸ್ತಿ ಇರ್ತಿತ್ತು, ಎಲ್ಲರೂ ದೀರ್ಘಾಯುಷಿಗಳವರೆಲ್ಲ ಕೂಡ. ಕಲಿಯುಗದಲ್ಲಿ ಆ ಕಾನ್ಸೆಪ್ಟೇ ಹೊರಟೋಯ್ತಲ್ಲ, ಅಲ್ಪಾಯುಷ್ಯಗಳಾಗಲಿ ಶುರುವಾಯ್ತು. ಅಥವಾ ಅಲ್ಪಾಯುಷ್ಯದ ಮೂಲ ನಾವು ಸಿಕ್ಕಾಬಟ್ಟೆ ತಿನ್ನೋದು ಅಂತ ಅರ್ಥ ಮಾಡಿಕೊಂಡ್ರೆ ಆ ತಿನ್ನೋದನ್ನು ಬಿಡಿಸ್ತಕ್ಕಂಥ ವ್ರತ ಅಂದರೆ ಏಕಾಶಿ ವ್ರತನೇ. ಪ್ರತಿಯೊಬ್ಬರೂ ಅದನ್ನು ಗಮನಿಸಿ ಮಾಡಬೇಕು. ಭಗವಂತ ಹೇಳ್ತಾನೆ, ಇಷ್ಟು ಪಾಪನಾಶ ಪಾಪ ಅಂಬೋದಕ್ಕೆ ಎರಡರ್ಥ. ಈಗ ದೇಹದ ದೋಷಗಳು ಅಂತ ಒಂದರ್ಥ, ಮನಸ್ಸಿನ ಮಾಡಿದ ಕೆಟ್ಟ ಕೆಲಸಗಳು ಅಂತ ಒಂದರ್ಥ. ಎರಡನ್ನೂ ಪ್ಯೂರಿಫೈ ಮಾಡೋ ಶಕ್ತಿ ಏಕಾಶಿ ವ್ರತಕ್ಕಿದೆ. ಮನಸ್ಸಲ್ಲಿ ಮಾಡಿದ ಪಾಪಗಳು ಎಷ್ಟು ದಿವಸ ಹಿಂದಿನ ಪಾಪಗಳು ಅಂತ ಪ್ರಶ್ನೆ. ಈಗ ಎಷ್ಟು ದಿವಸ ಮಾಡಿದ ಹಿಂದಿನ ಪಾಪಗಳನ್ನು ಏಕಾಶಿ ವ್ರತ ತೆಗೆಯುತ್ತೆ? ಆಚಾರ್ಯ ಹೇಳ್ತಾರೆ, ಆಚಾರ್ಯರ ಮಾತುಗಳೆಲ್ಲ ಅದು ಸೂಪರ್ ಸೈನ್ಸ್ ಅಂತೇವಲ್ಲ, ವಿಜ್ಞಾನಕ್ಕಿಂತ ಮೀರಿದ ದೊಡ್ಡ ತತ್ವ ಹೇಳ್ತಾ ಇದ್ದಾರೆ. ಏಕಾದಶಿ ಸಮುತ್ಥೇನ ವನ್ಹಿನ ಪಾತಕೇಂಧನಂ ಭಸ್ಮೀಭವತಿ ರಾಜೇಂದ್ರ ಅಪಿ ಜನ್ಮ ಶತೋದ್ಭವಂ. ಆಚಾರ್ಯರ ಮಾತು, ಏಕಾದಶಿ ವ್ರತವನ್ನು ಮಾಡೋದರಿಂದ ನಮ್ಮ ದೇಹದೊಳಗಿನ ಪಾಪ ಎಷ್ಟು ಹಳೆಯ ಪಾಪ ಹೋಗುತ್ತೆ ಅಂದ್ರೆ, ಚಿಕ್ಕ ವಯಸ್ಸೇನೆ ಮಾಡಿದ್ದು, ಆಗ ಮಾಡಿದ್ದು, ಈಗ ಮಾಡಿದ್ದು ಅಲ್ಲ, 100 ಜನ್ಮಗಳ ಹಿಂದೆ ಮಾಡಿದ ಪಾಪ ಕೂಡ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಇಷ್ಟಾಶ್ಚರ್ಯ. 100 ಅಪಿ ಜನ್ಮ ಶತೋದ್ಭವಂ, 100 ಜನ್ಮಗಂಡನ ಏನು ಸಾಧನೆ ಮಾಡ್ಕೊಂಡು ಬಂದಿರ್ತೇವೆ, ಆ ಪಾಪ ನಾವು ಸತ್ರು ಹೋಗಿರೋದಿಲ್ಲ ಅಂತ ವಾಪಸ್ ಬರುತ್ತಂತೆ. ನಾವು ಹಿಂದೆ ಬರುತ್ತಂತೆ, ಮತ್ತೆ ಜನ್ಮದಿಂದ ಜನ್ಮಕ್ಕೆ ರೋಗಗಳು ಹಾಗೆ ಹುಟ್ಕೊಂಡು ಬರುತ್ತಂತೆ. ಈ ಮಾತು ಅರ್ಥ ಮಾಡಿದ್ರೆ ಹೊಸ ವಿಷಯ ನಮಗೆ ಗೊತ್ತಾಗುತ್ತೆ. ಹುಟ್ಟಿದ ಮಗುವಿಗೆ ಕೆಲವು ರೋಗ, ಯಾತಕ್ಕೆ ಹಿಂದಿನ ಜನ್ಮದ ರೋಗ ಹಾಗೆ ಕ್ಯಾರಿ ಆನ್ ಆಗಿರುತ್ತೆ, ಕ್ಯಾರಿ ಓವರ್ ಅಂತ ಆ ಟೈಪ್ ಬರುತ್ತಂತೆ. ಈ ಫೇಲ್ ಆದವರಿಗೆ ಸಬ್ಜೆಕ್ಟ್ಗಳು ಹಾಗೆ ಕ್ಯಾರಿ ಓವರ್ ಮಾಡ್ಕೊಂಡು ಮುಂದಕ್ಕೆ ಹೋಗಿರ್ತಾರಲ್ಲ, ಆ ಟೈಪ್ ಹಿಂದೆ ಬರ್ತಾ ಇರುತ್ತಂತ. ಅದು ಬಂದು ಜನ್ಮಗಟ್ಟಲೆ ಬಂದಿರುತ್ತಂತೆ. ಅದಕ್ಕೆ ಹುಟ್ಟಿರ್ಲಿಕ್ಕೆ ವಿಚಿತ್ರ ರೋಗ ಬರಲಿಕ್ಕೆ ಅದೇ ಕಾರಣ. ಈಗ ಬಂದಿದ್ದಲ್ಲ ಅದು, ಹಿಂದಿನ ಜನ್ಮದ ರೋಗಗಳು ಕಂಟಿನ್ಯೂ ಆಗಿ ಬಂದಿದ್ದು ಅಂತ ಅರ್ಥ. ಅದಕ್ಕೆ ಇವತ್ತು ಈ ರೀತಿ ಇರ್ತಕ್ಕಂಥ ರೋಗ ಯಾವಾಗ ಹೋಗಬೇಕು ಅದಕ್ಕೆ ಹೇಳ್ತಾರೆ, 1-2 ಜನ್ಮದ ಯೋಚನೆ ಮಾಡಬೇಡಿ. 100 ಜನ್ಮಗಳ ದೋಷಗಳನ್ನು ನಮ್ಮ ದೇಹದಲ್ಲಿ ಸೇರಿದಾಗ ದೋಷಗಳನ್ನ ಸಿಗದಾಗ್ತಕ್ಕಂಥ ಶಕ್ತಿ ಏಕಾದಶಿ ವ್ರತಕ್ಕಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಂಥ ಶ್ರೇಷ್ಠವಾದಂಥ ವ್ರತವನ್ನು ಭಗವಂತ ನಮ್ಮ ಮುಂದೆ ಇಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಮತ್ತೆ ನಮಗೆ ಆಶ್ಚರ್ಯ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಪ್ರಶ್ನೆ. ಎಷ್ಟು ಖರ್ಚಾಗುತ್ತೆ ಇವತ್ತು ಯೋಚನೆ ಮಾಡಿ, ರಥಗಳಿಗಂತೂ ಉಚ್ಚಾಪಟ್ಟೆ ಖರ್ಚಿರುತ್ತೆ. ನೀನು ನೋಡು, ನೀನು 1,000 ರೂಪಾಯಿ ರಾಸಾಗ ಯೋಚನೆ ಯೋಗ ನಿನಗಿದೆ, ಒಂದು ಹೋಮ ಹೇಳ್ತೇನೆ ಮಾಡಿಬಿಡು, ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಹೋಮ ಮಾಡಿಬಿಡ್ತಾನೆ ಪಾಪ. ಅವನು 1,000 ರೂಪಾಯಿ ಲಾಸ್ ಆಗೋ ಯೋಗ ಇತ್ತು ಪಾಪ, ಹೋಮಕ್ಕೆ 2,000 ಖರ್ಚಾಯಿತು. ಲೆಕ್ಕ ಹಾಕಿ ಯಾವ್ದು ಬೆನಿಫಿಷಿಯಲ್ ಆಗುತ್ತೆ ಗೊತ್ತಾಗುತ್ತೆ. ಅಂದ್ರೆ ಹೋಮಕ್ಕೆ ಖರ್ಚಾಗಿದ್ದು 2,000, ಯೋಗ ಇದ್ದು 1,000 ಲಾಸ್ ಆಗೋದಷ್ಟೇ. ಅಂದ್ರೆ ಲಾಸ್ಗಿಂತ ಈ ಹೋಮದ ರೆಮಿಡಿನೇ ಕಾಸ್ಟ್ಲಿ ಆಯಿತು, ಶಿಕ್ಷೆಗಿಂತ ರೆಮಿಡಿನೇ ಕಾಸ್ಟ್ಲಿ ಆದಾಗಾಯ್ತು. ಎಷ್ಟೋ ಖರ್ಚುಗಳು ಹೀಗಾಗೋದುಂಟು. ಮತ್ತೆ ಏಕಾಶ್ವರ ದೊಡ್ಡ ವ್ರತ ಅಂತ ಹೇಳ್ತೀರಿ, ಎಲ್ಲ ಪಾಪ ತೆಗೆಯುತ್ತೆ ಅಂತ ಹೇಳ್ತೀರಿ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ 10 ರೂಪಾಯಿ 5 ರೂಪಾಯಿ 1 ಪೈಸೆ ಕೂಡ ಖರ್ಚಾಗೋದಿಲ್ಲ. ಯಾಕೆ ಏಕಾಶ ಏನೇನು ತಗೊಳ್ಳಾಗಿಲ್ಲ, ಒಂದೇನೇನು ಖರ್ಚಿಲ್ಲ. ಆದ್ದರಿಂದ 0 ಇನ್ವೆಸ್ಟ್ ಬಹುದು. ಲಾಟ್ರಿ ಟಿಕೆಟ್ ಕೂಡ ಇದಕ್ಕಿಂತ 1 ರೂಪಾಯಿ ಹಾಕ್ಬೇಕು ಪಾಪ, ಅದಕ್ಕೆ 1 ರೂಪಾಯಿ 10 ರೂಪಾಯಿ ಲಾಟ್ರಿ ಟಿಕೆಟ್ ಹಾಕ್ಬೇಕು. ಏಕಾಶಿಗೆ ಏನೇನೂ ಇಲ್ಲ. ಅಂದ್ರೆ ಇದರಂಥ ವ್ರತ ಜಗತ್ತೆ ಎಲ್ಲಿಂದ ಯೋಚನೆ ಮಾಡಿ, ಎಷ್ಟೋ ವ್ರತ ಹೇಳ್ತಾರೆ ಯಾಕೆ ಮಾಡಲಿಲ್ಲ, ನಾನು ಬಡವ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಪವಮಾನ ಮಾಡು, ಬಡವ ಮಾಡೋಕ್ಕಾಗಲಿಲ್ಲ. ಭೌತಶಾಸ್ತ್ರ ಬಡವ ಮಾಡೋಕ್ಕಾಗಲಿಲ್ಲ. ಏಕಾಶಿ ವ್ರತ ಮಾಡೋಕ್ಕಾಗಲಿಲ್ಲ, ಬಡವ ಮಾಡೋಕ್ಕಾಗಲಿಲ್ಲ. ನಮಗೆ ಬಡವ ಅಲ್ಲ, ಬಡವ ಅಂತಾರಲ್ಲ ಹಾಗಾಗಿಬಿಡ್ತಾರೆ ಅಷ್ಟೇ. ಇವತ್ತು ಏಕಾಶಿ ವ್ರತ ಅಂತ ಹೇಳಿದರೆ ಮಾಡಲೇಬೇಕಾದ ವ್ರತ. ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳೋಗಿಲ್ಲ, ಶಕ್ತಿ ಇಲ್ಲ ಮಾಡಲಿಕ್ಕಾಗೋದಿಲ್ಲ. ಶಕ್ತಿ ಕೊಡುತ್ತಲ್ಲ, ಇನ್ನೇನು ಬೇಕು ನಿಮಗೀಗ? ಉಪವಾಸ ಮಾಡ್ತಾ ಮಾಡ್ತಾ ಹೋದಂತೆ ಶಕ್ತಿ ಜಾಸ್ತಿ ಆಗುತ್ತೆ, ನಮಗೆ ಸಿಟ್ಟು ಬರುತ್ತೆ. ಎಲ್ಲಿ ಆಗುತ್ತೆ ರೀ, ಮಾಡಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಏಕಾಶಿ ಬೆಳಿಗ್ಗೆ ಹಾಗೆ ಸಂಜೆ ಹೊತ್ತಿಗೆ ಎಷ್ಟೆಲ್ಲ ಆಗಿರ್ತೇವೆ ಗೊತ್ತಾ ನಾವು? ಇಲ್ಲಿ ಶಕ್ತಿ ಇಲ್ಲಿ ಜಾಸ್ತಿ ಆಗಿರುತ್ತೆ ಅಂದರೆ ಅದು ಏಕಾಶಿ ವ್ರತಕ್ಕೆ ಶಕ್ತಿ ಹೋಗಿಲ್ಲ ಅಂದರೆ ಅಪಾರ್ಥ ಮಾಡ್ಕೋತಾರೆ ಜನ. ಏಕಾಶಿ ವ್ರತ ಮಾಡಿದ ಶಕ್ತಿ ಹೋಗಿರೋದಿಲ್ಲ, ಶಕ್ತಿ ಜಾಸ್ತಿ ಆಗಿರುತ್ತೆ. ಶಕ್ತಿ ಹೋಗಿರುತ್ತಲ್ಲ ಅಂತ ಕೇಳಿದರೆ ವ್ರತಕ್ಕೆ ಹೋಗಿಲ್ಲ, ವ್ರತ ಮಾಡಿದ್ದೇವೆ ಅಂತ ಕೊರಗ್ತೇವಲ್ಲ ಅದಕ್ಕೆ ಹೋಗಿರುತ್ತೆ ಅಂತ. ಬೆಳಗ್ಗಿಂದ ಏನು ತಗೊಂಡಿಲ್ಲ, ಏನು ತಗೊಂಡಿಲ್ಲ, ಪೇಚಾಡ್ತಾನಲ್ಲ, ಪೇಚಾಡಿ ಹೋಗಿಬಿಟ್ಟಿರುತ್ತಂತೆ. ನಿಜವಾದ ಶಕ್ತಿ ಜಾಸ್ತಿ ಆಗಿರುತ್ತೆ, ಅರ್ಥ ಆಗಿಲ್ಲ ಅವನಿಗೆ ಅಷ್ಟೇ. ಮಾತು ಯೋಚನೆ ಮಾಡಿದರೆ ನಮ್ಮ ಸೈಕಾಲಜಿಕಲ್ ಡಿಫೆಕ್ಟ್ ಅದು ಅಂತ, ನಮ್ಮ ಕೊರಗು ಅಲ್ಲಿದೆ. ನಿಜವಾಗಲೂ ಕೂಡ ಮಾಡಿದವನಿಗೆ ಸಂಜೆಗೆ ನಿಜವಾಗಲೂ ಶಕ್ತಿ ಹೇಗಾಗಿರುತ್ತೆ ಗೊತ್ತಾ? ಭಗವಂತ ಹೇಳ್ತಾನಲ್ಲ, ಆತ್ಮನ್ನೇ ಆತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಒಳ್ಳೆ ಸುಖ ತೃಪ್ತಿ ಇದೆ, ಹೊರಗಿನಿಂದ ಬಂದಿಲ್ಲ, ಏನು ತಿಂದೇ ಇಲ್ಲ ಅವನು, ಹೊರಗಿನಿಂದ ಬಂದಿಲ್ಲ, ಏನು ತಿಂದೇ ಇಲ್ಲ. ಮತ್ತೆ ಎಲ್ಲಿಂದ ಬಂದಿದೆ? ಒಳಗಿನಿಂದ ಬಂದಿದೆ ಅಂತ ಹೇಳ್ತಾರೆ. ಇವತ್ತು ಭಗವದ್ಗೀತೆ ಆ ಶ್ಲೋಕ ಅರ್ಥ ಆಗಬೇಕಾದ್ರೆ ಉಪವಾಸ ಮಾತಾಡೋದು ಮಾಡಿ ನೋಡಬೇಕು. ಹೊರಗಿನಿಂದ ಏನೂ ಇಲ್ಲ, ಒಳಗಿನಿಂದ ಸುಖ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ಬರುತ್ತೆ ಅಂದರೆ, ಜ್ಞಾನಿಗೆ ಪರಮಾತ್ಮನ ದರ್ಶನದಿಂದ ಬರುತ್ತಲ್ಲ, ನಮಗೆ ಆಹಾರ ತ್ಯಾಗದಿಂದ ಬಂದಿರುತ್ತೆ ಅಂತ ಹೇಳ್ತಾರೆ. ಆಹಾರ ತ್ಯಾಗದಿಂದ ವಿಚಿತ್ರವಾದ ಶಕ್ತಿ ಬರುತ್ತೆ, ತೃಪ್ತಿ ಬಂದಿರುತ್ತಾಗ. ಗಮನಿಸಿ ನೋಡಿ, ಏಕಾದ್ರೆ ಹೇಳ್ತಿರ್ತಾರೆ ಕೆಲವರು, ಏಕಾಶಿನ ಮಾಡೋಕ್ಕಾಗೋದಿಲ್ಲರಿ, ನಮ್ಗೆ ವಾಂತಿ ಆಗುತ್ತೆ, ಅದಕ್ಕೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕಾಫಿ ವಾಂತಿ ಆಗೋದಿಲ್ಲ, ಸಿಕ್ಕಾಪಟ್ಟೆ ವಾಂತಿ ಆಗೋದಿಲ್ಲ, ಏಕಾಶಿ ಅಂತ ವಾಂತಿ ಆಗಿಬಿಡುತ್ತೆ ಪಾಪ, ಅದಕ್ಕೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹೌದು, ವಾಂತಿ ಆಗುತ್ತೆ, ಮಾಡಿಬಿಡಿ ಪರವಾಗಿಲ್ಲ. ಆದರೆ ತಮಾಷೆ ಅಂದರೆ ಬೇರೆ ದಿವಸ ವಾಂತಿ ಆಗುತ್ತಲ್ಲ, ಆಮೇಲೆ ಮನಸ್ಸು ಬಹಳ ದೇಹಕ್ಕೆ ಒಂಥರ ಬಹಳ ಸುಸ್ತಾಗುತ್ತೆ, ತುಂಬ ಒಂದು ಕಸಿ ಬಿಸಿ ಆಗುತ್ತೆ. ಏಕಾಶಿ ವಾಂತಿ ಆಗುತ್ತಲ್ಲ, ರಿಲೀಫ್ ಸಿಗುತ್ತೆ. ಇದು ಭಾರಿ ಆಶ್ಚರ್ಯ. ವಾಂತಿ ಆದ ಒಂಥರ ರಿಲೀಫ್ ಸಿಗುತ್ತೆ, ಆರಾಮ ಅನಿಸುತ್ತೆ ಅವನಿಗೆ. ಇದು ಭಾರಿ ಆಶ್ಚರ್ಯ. ಅದು ವಾಂತಿ ಆಯ್ತಲ್ಲ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ವಾಂತಿ ಅಂದರೆ ಏನೂ ಅಲ್ಲ, ದೇಹದಿಂದ ಹೊರಗೋದು ಔಟ್ಲೆಟ್. ಅದು ಒಂದು ದೋಷಗಳೆಲ್ಲ ಹೋಗಬೇಕಲ್ಲ. ಇವತ್ತು ಯಾರು ವಿಷ ಕುಡಿದಿದ್ದಾರೆ ತಿಳ್ಕೊಂಡ್ಬಿಡ್ತಾರೆ, ಫಸ್ಟ್ ಸುದ್ದಿ ಬರುತ್ತೆ. ಡಾಕ್ಟರ್ ಮೊದಲು ಏನು ಮಾಡ್ತಾನೆ ಗೊತ್ತಾ? ವಾಮಿಟ್ ಮಾಡಿಸ್ತಾನೆ ಫಸ್ಟ್. ಅದು ಹಾಗೆ ಇಟ್ಟು ಔಷಧಿ ಎಷ್ಟು ಕೊಟ್ಟರು ಉಪಯೋಗ ಇಲ್ಲ, ಒಂದು ವಾಮಿಟ್ ಮಾಡಿಸಿಬಿಟ್ರೆ ಅರ್ಧ ರಿಲೀಫ್ ಬರುತ್ತೆ. ಅದು ವಿಷವನ್ನು ಹೊರಗೆ ಹಾಕಲಿಕ್ಕೆ ವಾಮಿಟ್ ಮಾಡಿಸೋದು ಹೇಗೆ ಪದ್ಧತಿನೋ, ಇವತ್ತು ನಮ್ಮ ದೇಹದೊಳಗೆ ಏಕಾಶ್ವರತ ಮಾಡಬೇಕಾದ್ರೆ ವಾಂತಿ ಆಯಿತು ಅಂದರೆ ದೋಷ ಹೋಗ್ತಿದೆ ಅಂತ ಅರ್ಥ. ಅಂದರೆ ನಾವು ಇನ್ನೊಂದು ಅಭ್ಯಾಸ ಮಾಡಬಾರದು, ವಾಂತಿ ಆಗದೆ ಹೋದರೂ ಕೂಡ ಕಷ್ಟಪಟ್ಟು ವಾಂತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮತ್ತೆ ಯಾಕಂದ್ರೆ ರೋಗ ಹೋಗಬೇಕಲ್ಲ ಅಂತ, ಅವೆಲ್ಲ ಕೆಟ್ಟ ಅಭ್ಯಾಸಗಳು ಮಾಡಬಾರ್ದು. ಅದು ಕೆಲವು ಜನ ಅಪಾರ್ಥ ಮಾಡ್ಕೊಳ್ಳೋದೇ ಜಾಸ್ತಿ. ಏಕಾಶ್ವರ ಸರಿಯಾಗಿ ಮಾಡಿದರೆ ಮೊದಲು ಮೊದಲು ವಾಂತಿ ಆಗುತ್ತೆ, ಆಮೇಲೆ ಆಗೋದಿಲ್ಲ. ಮೊದಲು ಹೋದ ಆಮೇಲೆ ವಾಂತಿ ಆಗೋದಿಲ್ಲ. ಯಾಕೆ ಗೊತ್ತಾ? ಪಾಪ ಕಡಿಮೆ ಆಗಿದೆ ಅಂತ ಅರ್ಥ. ಆದಷ್ಟು ಪಾಪಗಳೆಲ್ಲ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಆಗಲಿ ಅಂತ ಅರ್ಥ. ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯ ಮಾತು ಏಕಾಶ್ವರತ್ವದ ಪರಿಣಾಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಮುಂದೆ ಇಡ್ತಕ್ಕಂಥ ಮಾತು. ಇನ್ನು ಏಕಾಶ್ವರತಕ್ಕೆ ಎಷ್ಟು ಮತ್ತೊಂದು ಶಕ್ತಿ ಇದೆ ಅಂದರೆ, ಅದರ ಮುಖ ತುಂಬ ದೊಡ್ಡದು, ಎಲ್ಲ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಆಚಾರ ಹೇಳ್ತಾರೆ ಮತ್ತೊಂದು ಕಡೆ ಹೇಳಬೇಕಾದ್ರೆ, ಹೇಳ್ತಾರೆ ಒಂದು ಕಡೆಗೆ ಪಾಪವನ್ನೆಲ್ಲ ತೆಗೆದುಹಾಕ ಶಕ್ತಿ ಇದೆ, ಇನ್ನೊಂದು ಕಡೆಗೆ ಪುಣ್ಯವನ್ನೆಲ್ಲ ತುಂಬಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಮತ್ತೆ ಎರಡೆರಡು ಕಡೆ ಸಮಿಲ್ಟೇನಸ್ ಮಾಡುತ್ತಂತೆ, ಸಮಿಲ್ಟೇನಸ್ ಮಾಡೋ ಶಕ್ತಿ ಇದೆ. ಎಷ್ಟು ಪುಣ್ಯ ಫಿಲಪ್ ಮಾಡುತ್ತೆ ಗೊತ್ತಾ ಏಕಾಶಿ ಉಪವಾಸ? ಹೇಳ್ತಾರೆ, ನ ಕಾಶಿ ನ ಗಯಾ ಗಂಗಾ ನ ರೇವಾ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾಥ. ಕಾಶಿ ಗಂಗಾ ಕುರುಕ್ಷೇತ್ರ ಮೊದಲಾದ ಎಷ್ಟೆಷ್ಟು ತೀರ್ಥ ಕ್ಷೇತ್ರ ಏನೇನಿವೆ ಅವೆಲ್ಲವನ್ನು ಯಾತ್ರೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯಕ್ಕಿಂತ 16 ಪಟ್ಟು ಪುಣ್ಯ ಜಾಸ್ತಿ ಪುಣ್ಯ ಏಕಾಶಿ ಉಪವಾಸ ಮನೆಯಲ್ಲೇ ಕೂತು ಮಾಡಿದರೆ ಬರುತ್ತೆ ಅಂತ ಹೇಳುತ್ತಾನೆ. ಇಷ್ಟು ಪುಣ್ಯ ಯಾರು ಕೊಡ್ತಾರೆ ಯೋಚನೆ ಮಾಡಿ? ಕುರುಕ್ಷೇತ್ರ ಕಾಶಿ ಮೊದಲಾದ ಕ್ಷೇತ್ರಗಳು, ಗಂಗಾ ಯಮುನಾ ಗೋದಾವರಿ ಮೊದಲಾದ ತೀರ್ಥಗಳು, ಇಷ್ಟೆಲ್ಲದರ ಯಾತ್ರೆಯ ಫಲ ಏಕಾದಶಿ ಉಪವಾಸದ ಫಲಕ್ಕಿಂತ ಫಲಕ್ಕೆ 1/16 ಆಗೋದಿಲ್ಲ ಅಂತ ಆಚಾರ್ಯರ ಮಾತು. ಒಂದು ಆಣೆ ಭಾಗ ಆಗೋದಿಲ್ಲ, ಅಷ್ಟು ಶಕ್ತಿ ಏಕಾದಶಿ ವ್ರತಕ್ಕಿದೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಸಾವಿರಾರು ಅಶ್ವಮೇಧ ಯಾಗಗಳು, ನೂರಾರು ವಾಜಪೇಯ ಯಾಗಗಳು ಒಟ್ಟಿಗೆ ಮಾಡಿದರೂ ಕೂಡ ಏಕಾದಶಿ ಉಪವಾಸದ ಪುಣ್ಯಕ್ಕೆ ಒಂದು ಆಣೆ ಭಾಗ ಸಾಟಿಯಲ್ಲ ಅಂತ ಹೇಳುತ್ತಾರೆ. ಅಶ್ವಮೇಧ ಯಾಗ ಮಾಡೋದಂದ್ರೆ ಒಂದೊಂದು ಅಶ್ವಮೇಧ ಯಾಗಕ್ಕೆ ಕೋಟಿಗಟ್ಟಲೆ ರೂಪಾಯಿ ಬೇಕು. ಒಂದೊಂದು ಅಶ್ವಮೇಧ ಯಾಗಕ್ಕೆ ಕೋಟಿಗಟ್ಟಲೆ ರೂಪಾಯಿ ಬೇಕು. ಅಂತ ಅದಕ್ಕೆ ಅಶ್ವಮೇಧ ಯಾಗ ಮಾಡಿದವ್ರನ್ನ ಏನಂತ ಕರೀತಾರೆ ಗೊತ್ತಾ? ಚಕ್ರವರ್ತಿಗಳು, ಮಹಾರಾಜರು ಮಾಡಿ ಬೇರೆ ಬೇರೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಅಷ್ಟು ಖರ್ಚಾಗುತ್ತೆ ಅಶ್ವಮೇಧ ಯಾಗ ಮಾಡಬೇಕಾದ್ರೆ. ಅಂಥ ಒಂದೊಂದು ಅಶ್ವಮೇಧ ಯಾಗ ಖರ್ಚಾಗೋದಾದರೆ ಸಾವಿರಾರು ಅಶ್ವಮೇಧ ಯಾಗ ಮಾಡಿದ ಪುಣ್ಯಕ್ಕಿಂತ 16 ಪಟ್ಟು ಪುಣ್ಯ ಜಾಸ್ತಿ ಪುಣ್ಯವನ್ನು ಏಕಾದಶಿ ಮಾಡಿದರೆ ಕೊಡುತ್ತೆ ಅಂದರೆ ಅದೇನು ಪೈಸೆ ಖರ್ಚಿಲ್ಲದೆ ಎಂಥ ವ್ರತ ಇರಬೇಕು? ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಶಕ್ತಿ ಅದಕ್ಕಿದೆ. ಅಂದರೆ ಸಕಲ ಪಾಪ ಪರಿಹಾರಕವಾದ ವ್ರತ ಏಕಾದಶಿ, ಸಕಲ ಪುಣ್ಯದಾಯಕವಾದ ವ್ರತ ಏಕಾದಶಿ. ಅಂದಮೇಲೆ ಅದನ್ನು ಮಾಡಬಹುದು ಅಲ್ಲ, ಮಾಡಲೇಬೇಕು ಅನ್ನೋದನ್ನು ಶಾಸ್ತ್ರ ಒತ್ತಿ ಹೇಳುತ್ತೆ. ಇನ್ನು ಯಾರು ಮಾಡಬೇಕು ಅಂತ ಒಂದು ಸಮಸ್ಯೆ. ಏಕಾದಶಿ ವ್ರತ ಯಾರು ಮಾಡಬೇಕು? ನಮ್ಮ ಪದ್ಧತಿ ಹೇಗೂ ಗೊತ್ತಲ್ಲ. ಚಿಕ್ಕವರು ಮಾಡಬಾರದು, ಬೆಳವಣಿಗೆ ತೊಂದರೆ ಆಗುತ್ತೆ, ಬೆಳೆದವರು ಮಾಡಬಾರದು ಪಾಪ. ಇನ್ನು ಮಾಡೋದು ಅಷ್ಟರಲ್ಲೇ, ಏನು ಮಾಡಬೇಕಾಗಿದೆ ಅವರೀಗ? ನಿರೋಗಿಗಳು ಮಾಡಬಾರದು, ರೋಗ ಬಂದರೆ ಕಷ್ಟ. ರೋಗಿಗಳು ಮಾಡಬಾರದು, ರೋಗಕ್ಕೆ ಉಂಡು ಉಲ್ಬಣಿಸಿಬಿಟ್ರೆ ಕಷ್ಟ, ಅವರು ಮಾಡಬಾರದು. ಮತ್ತು ದೊಡ್ಡವರು ಮಾಡಬಾರದು, ವಯಸ್ಸಾಗಿದೆ. ಚಿಕ್ಕವರು ಮಾಡಬಾರ್ದು, ವಯಸ್ಸಾಗಿಲ್ಲ. ಮದುವೆ ಆದವರು ಮಾಡಬಾರದು, ಆಗೋಗಿದೆ ಮತ್ತೆ ಯಾಕೆ ಮಾಡಬೇಕು? ಮದುವೆ ಆಗದಿದ್ದವ್ರು ಮಾಡಬಾರದು, ಮದುವೆನೇ ಆಗಿಲ್ಲ ಈಗ ಮಾಡಿ ಉಪಯೋಗ ಇಲ್ಲ. ಅದೊಂದು ವಾದ ಕೆಲವರು. ಇನ್ನು ಕೆಲವರು ಗಂಡಸರು ಮಾಡಬಾರದು, ಆಫೀಸ್ಗೆ ಹೋಗ್ತಾರೆ ಪಾಪ. ಹೆಂಗಸರು ಮಾಡೋರು ಮನೆ ಕೆಲಸ ಮಾಡ್ತಾರೆ, ಅವರು ಮಾಡಾಗಿಲ್ಲ. ಕೊನೆ ಇದು ಮಾಡಬೇಕಾದ್ರೆ ಯಾರೋ ಒಂದು ಅಗಲಾರ ಹೇಳ್ತಾರೆ, ಸ್ವಾಮಿಗಳಂತೂ ನಿರ್ವಾಹ ಇಲ್ಲ ಪಾಪ, ಮಾಡಿಕೊಂಡು ಅದ್ದಾಡಬೇಕು. ಗುರುಗಳಾಗಿದ್ದಪ್ಪ ತಪ್ಪಿಗೆ ಅವರು ವ್ರತ ಮಾಡಬೇಕಷ್ಟೇ. ಈ ಭಾವನೆ ಅನೇಕರಿಗೆ ಬಂದು ಹೋಗಿಬಿಟ್ಟಿದೆ. ಅದಕ್ಕೆ ಆಚಾರ ಹೇಳ್ತಾರೆ, ಕೆಲವು ಬ್ರಾಹ್ಮಣರು ಮಾಡಬೇಕು, ಕ್ಷತ್ರಿಯರು ಮಾಡಬೇಕು, ಶೂದ್ರರು ಮಾಡಬೇಕು, ಹಾಗೆ ಹೀಗೆ ಅಂತ ತಿಳ್ಕೋಬೇಡಿ. ಬ್ರಹ್ಮಚಾರಿ ಬ್ರಾಹ್ಮಣೋ ವೈಶ್ಯ, ಕ್ಷತ್ರಿಯೋ ವೈಶ್ಯ, ಶೂದ್ರ ಭರ್ತೃಮತಿ ತಥಾ ಅಭರ್ತೃಕ ತಥಾ ನೇಚ ಸೂತ ವೈದೇಹಿಕ ಆದಯ. ಬ್ರಹ್ಮಚಾರಿ ಇರಬಹುದು, ಗೃಹಸ್ಥ ಇರಬಹುದು, ಆಮೇಲೆ ವಾನಪ್ರಸ್ಥ ಇರಬಹುದು, ಯತಿ ಇರಬಹುದು, ಬ್ರಾಹ್ಮಣ ಇರಬಹುದು, ಕ್ಷತ್ರಿಯ ವೈಶ್ಯ ಶೂದ್ರ ಭರ್ತೃಮತಿ ತಥಾ ಗಂಡ ಇರೋ ಹೆಂಗಸಾಗಬಹುದು, ಗಂಡನಿಲ್ಲದ ಹೆಂಗಸಾಗಬಹುದು, ಮದುವೆಯಾಗದ ಹೆಂಗಸಾಗಬಹುದು, ಜಾತಿ ಭ್ರಷ್ಟ ವ್ಯಕ್ತಿ ಆಗಬಹುದು, ಯಾರೇ ಆಗಬಹುದು, ಏಕಾದಶಿಯನ್ನು ಮಾಡಬಹುದು ಅಲ್ಲ, ಮಾಡಲೇಬೇಕು ಅಂತ ಆಚಾರ್ಯ ಹೇಳುತ್ತಾರೆ. ಅಂದರೆ ಎಷ್ಟು ವಿಶಾಲವಾದ ಸಿದ್ಧಾಂತ ಆಚಾರ್ಯರದು. ಅಂದರೆ ಒಂದು ಕೋಮಿಗೆ ಮೀಸಲು ಮಾಡಲಿಲ್ಲ, ಒಂದು ವರ್ಗಕ್ಕೆ ಮೀಸಲು ಮಾಡಲಿಲ್ಲ. ವಿಶ್ವದ ವ್ಯಕ್ತಿ ಎಲ್ಲೇ ಇರಲಿ, ಏನೇ ಆಗಿರಲಿ, ಏಕಾದಶಿ ಉಪವಾಸನ ಮನುಷ್ಯ ಪ್ರಾಣಿ ಅಂತ ಆದರೆ ಅವನು ಮಾಡಲೇಬೇಕು ಅನ್ನೋದು ಶಾಸ್ತ್ರದ ಮಾತಿದು. ಒಂದು ಉದ್ಧಾರ ಆಗಲಿಕ್ಕೆ ಅದಕ್ಕಿಂತ ಬೇರೆ ದಾರಿ ಇಲ್ಲ ಅನ್ನೋದನ್ನು ಒತ್ತಿ ಹೇಳ್ತಕ್ಕಂಥ ಜಾಗ ಏಕಾದಶಿ ಉಪವಾಸದ ಜಾಗ. ಮಧ್ವಾಚಾರ್ಯರಂತೆ ಅದರ ಮಹತ್ವ ಹೇಳಿದವರು ಸಿಕ್ಕೋದು ಭಾರಿ ದುರ್ಲಭ. ಇದು ವೇದ ಕಾಲದ ವ್ರತ, ಪುರಾಣಗಳಲ್ಲಿ ಬಂದಿದೆ, ಜನ ಮಾಡ್ತಾನೆ ಇದ್ದಾರೆ. ಆದರೆ ಅದನ್ನು ಅನೇಕರು ತಿಳಿಸದೆ ಹೋಗಿದ್ದು ತಪ್ಪಾಯಿತು. ಕೆಲವರು ಏಕಾದಶಿ ಮಾಡಬಹುದು ಅಂತ ಹೇಳಿದವರಿದ್ದಾರೆ, ಮಾಡಲೇಬೇಕು ಅಂತ ಹೇಳಿದವರಿಲ್ಲ. ಇದು ವಿಶೇಷ, ಮಾಡಬಹುದು ಅಲ್ಲ, ಮಾಡಲೇಬೇಕು ಅಂತ ಹೇಳಿದ್ದು ಮಧ್ವಾಚಾರ್ಯ. ಮತ್ತೆ ಯಾವುದೇ ಕಾರಣಕ್ಕೂ ಬಿಡಬಾರದು. ಮತ್ತೆ ಕೆಲವ್ರತ ಅನಂತ ಇನ್ನೇನು ಅನಂತವ್ರತ ಮಾಡಬೇಕು ಅಂತ ಅಣಿ ಮಾಡ್ಕೊಂಡಿರ್ತಾರೆ ಪಾಪ. ಅನಂತವ್ರತ ಮಾಡಬೇಕು ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿ ಸುದ್ದಿ ಬರುತ್ತೆ ಏನಂತ, ಯಾರೋ ಶತ್ರು ಸೂತಕ ಕ್ಯಾನ್ಸಲ್, ಏನು ಮಾಡಾಗಿಲ್ಲ. ಮತ್ತು ಸುದ್ದಿ ಆಗೋವರೆಗೂ ಮಾಡಕ್ಕೆ ಬರೋದಿಲ್ಲ, ಕ್ಯಾನ್ಸಲ್ ಆಗಿಬಿಡುತ್ತೆ. ಅಥವಾ ಮನೆ ಯಾರೋ ಹೆತ್ರು ವೃದ್ಧಿ ಬಂತು, ಮತ್ತೆ ಕ್ಯಾನ್ಸಲ್, ಮಡಿ ಇಲ್ಲ ಕೆಟ್ಟೋಯ್ತು, ಈ ರೀತಿ ಆಗಿಬಿಡುತ್ತೆ. ಅಥವಾ ಮನೆಯವರು ಪರವಾಡಿಸಿ ಮಾಡಲಿಕ್ಕೆ ಅಂತ ಹೊರಟಿದ್ರು, ಮನೆ ಯಜಮಾನಿ ಒಳಗಿಲ್ಲ ಅಂತಾಯ್ತು, ಕ್ಯಾನ್ಸಲ್. ಆದರೆ ಏಕಾದಶಿ ಮಾತ್ರ ಏನು ಮಾಡಿದ್ರೆ ಕ್ಯಾನ್ಸಲ್ ಆಗೋದಿಲ್ಲ. ಸೂತಕ ಬರಲಿ ವೃದ್ಧಿ ಬರಲಿ ಏನೇ ಆಗಲಿ ಕ್ಯಾನ್ಸಲ್ ಆಗೋದೇ ಇಲ್ಲ. ಅದೇ ನಮಗೆ ಸಿಟ್ಟು, ಏನು ಮಾಡಿದ್ರೆ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಸಿಟ್ಟು ಅದರ ಮೇಲೆ ಪಾಪ ಹೇಳ್ತಾರೆ. ಕ್ಯಾನ್ಸಲ್ ಆಗದೇ ಇರತಕ್ಕಂಥ ವ್ರತ, ಜೀವನ ಪೂರ್ತಿ ಮಾಡಬೇಕಾದ ವ್ರತ. ಎಷ್ಟೋ ವ್ರತಗಳಿಗೆ ಉದ್ಯಾಪನೆ ಅಂತ ಮಾಡಿಬಿಡ್ತಾರೆ. ಇಷ್ಟು ದಿವಸ ಮಾಡಿ ಬಂತಲ್ಲ ವಿಶ್ವಪಂಚಮಿ ಎಲ್ಲ ಉದ್ಯಾಪನೆ, ಅನಂತಪದ್ಮನಾಭ ವ್ರತಕ್ಕೂ 14 ವರ್ಷ ಮಾಡಿದ ಮೇಲೆ ಉದ್ಯಾಪನೆ ಮಾಡಬಹುದು ಅಂತ ಶಾಸ್ತ್ರ ಉಂಟು. ಆದರೆ ಏಕಾದಶಿ ಉದ್ಯಾಪನೆ ಅಂತ ಇಲ್ಲೇ ಇಲ್ಲ. ಉದ್ಯಾಪನೆ ಯಾತಕ್ಕೆ ಮಾಡ್ತಾರೆ ಗೊತ್ತಾ? ಲಿಮಿಟ್ ಇದೆ ಮಾಡೋದಕ್ಕೆ. ಏಕಾದಶಿ ಲಿಮಿಟ್ಟೇ ಇಲ್ಲ, ಜನ್ಮ ಪೂರ್ತಿ ಮಾಡಬೇಕಾದ್ರಿಂದ ಉದ್ಯಾಪನೆ ಇಲ್ಲೇ ಇಲ್ಲ. ಕೆಲವು ಉದ್ಯಾಪನೆ ಮಾಡಬಹುದು ಏಕಾದಶಿಗೆ ಅಂತಾಗಿದ್ರೆ ಮೊದಲೇ ಏಕಾದಶಿಗೆ ಉದ್ಯಾಪನೆ ಮುಗಿಸ್ಬಿಡುವುದಾಗಿತ್ತು. ಫಸ್ಟ್ ಆ್ಯಂಡ್ ಲಾಸ್ಟ್ ಹಿಡಿದೆ ಉದ್ಯಾಪನೆ ಮಾಡಿ ಹಿಡಿತಾರೆ ಅಂತಾರೆ, ಆ ಟೈಪ್ ಮಾಡಬಹುದಾಗಿತ್ತು. ಇಲ್ಲವೇ ಇಲ್ಲ ಅದು, ಅದು ನಿತ್ಯವಾದ ವ್ರತ ಅದು. ಒಂದು ಇದನ್ನು ಯಾಕೆ ಒತ್ತು ಹೇಳ್ತಾರೆ ಅಂದರೆ ಆಧ್ಯಾತ್ಮಿಕ ಸಾಧನೆಗೂ ಈ ವ್ರತಕ್ಕೂ ನಿಕಟ ಸಂಬಂಧ ಇರೋದರಿಂದ ಅಂತ ಹೇಳ್ತಾರೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದುಷ್ಟ್ವಾ ನಿವರ್ತತೆ. ಈ ಶಕ್ತಿ ಅದಕ್ಕಿದೆ. ತುಂಬ ಸತ್ತು ಹೇಳಿದ್ದೇನೆ, ಲೋಕದೊಳಗೇನೆ ಎಷ್ಟೋ ಜನ ನಮಗೆ ಕೆಲಸ ಸಿಕ್ಕಿಲ್ಲ ಅಂತ ಬಂದವರಿದ್ದಾರೆ. ಧಾರವಾಡಕ್ಕೆ ಹೋದ ಹೇಳಿದ್ದೆ ನಾನು, ಅಲ್ಲಿಂದ ಉಪನ್ಯಾಸ ಮಾಡಬೇಕಾದ್ರೆ ನಿಮಗೆ ಯಾವುದೇ ಕೆಲಸ ಏನು ಬೇಕಾದರೂ ಏಕಾದಶಿ ವ್ರತ ಮಾಡಿಕೊಡುತ್ತೆ. ಆ ಶಕ್ತಿ ಅದಕ್ಕಿದೆ. ಉಪನ್ಯಾಸ ಮುಗಿಸಿ ಬಂದುಬಿಟ್ಟೆ. ಒಂದು ತಿಂಗಳಾದ ಮೇಲೆ ಒಬ್ಬ ವ್ಯಕ್ತಿ ಪತ್ರ ಬರೆದಪ್ಪ, ಉಪವಾಸ ಉಪನ್ಯಾಸ ಮಾಡಿ ಹೋದರೆ ನನಗೆ ಅನುಭವಕ್ಕೆ ಬಂತು ಅಂತ ಹೇಳಿದ. ಏನು ಅನುಭವಕ್ಕೆ ಬಂತು ಅಂದರೆ, ನಾನು ಎಮ್ ಎಸ್ ಸಿ ಪಾಸ್ ಮಾಡಿದ್ದೆ, ವಿತ್ ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದೆ, 5 ವರ್ಷ ಆಗಿತ್ತು, ಒಂದು ಕಡೆನೂ ಕೆಲಸ ಸಿಕ್ಕಿದ್ದಿಲ್ಲ ಅಂತ ಹೇಳಿದ. ಒಂದು ಕಡೆ ಕೆಲಸ ಸಿಕ್ಕಿದ್ದಿಲ್ಲ, ಅಷ್ಟು ಮಾರ್ಕ್ಸ್ ಬಂದಿದ್ರು ಕೂಡ ಏಕಾಶ ಪಾಸ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರಿ. ನೀವು ಮಾಡಿದ್ದಕ್ಕೆ ಒಂದು ತಿಂಗಳೊಳಗೆ ನನಗೆ 5 ಕಡೆ ಕೆಲಸಕ್ಕೆ ಬಂತು ಅಂತ ಹೇಳಿ. ಒಂದು ತಿಂಗಳಲ್ಲಿ 5 ಕಡೆ ಕೆಲಸಕ್ಕೆ ಬಂತು. ನನಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಬೆ ನೋಡಿ ಕೆಲಸ ಮಾಡ್ತಿದ್ದಾನೆ ಆತ, ದೊಡ್ಡ ಕೆಲಸ ಇತ್ತು, ಏಕದಮ ಆಕರ್ಷಿತರ ಕೆಲಸ ಸಿಗ್ತವ. ಯಾತಕ್ಕೆ ಹಾಗಾಯ್ತು? ಬಹಳ ಸುಲಭ, ನಾವು ಮಾಡಿದ ಪಾಪಗಳು ಕೆಲಸ ಇತ್ಯಾದಿ ಸಿಗದಂತೆ ಅಡ್ಡಿಯಾಗಿ ಕೂತ್ಬಿಟ್ಟಿರುತ್ತೆ, ಅಥವಾ ಅಡ್ಡಿಯಾಗಿ ಕೂತಿರುತ್ತೆ. ಯಾವಾಗ ಏಕಾಶ್ರತ ಮಾಡ್ತಾನಲ್ಲ, ಜನ್ಮ ಜನ್ಮಾಂತರದ ಪಾಪಗಳೇ ಹೋದ ಮೇಲೆ ಅಡ್ಡಿ ಹೋಗಿಬಿಡುತ್ತಾಗ ಕಷ್ಟ ಕೆಲಸ ಸಿಕ್ಕಿಬಿಡುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವುದೇ ಆಗಲಿ, ಇನ್ನು ಕೆಲವು ಯಾರಿಗೂ ವಿವಾಹ ಇದು ಭೂತತ್ ಇಲ್ಲೇ ಯಾರೋ ಹೇಳ್ಬೇಕಾದ್ರೆ ಹೇಳಿದ್ದು, ಯಾರಿಗೂ ಮದುವೆ ಆಗಿದ್ದಿಲ್ಲ ಅಂತ ಹೇಳಿದ್ರು ಪಾಪ. ಏಕಾಶ್ರತವನ್ನು ಸರಿಯಾಗಿ ಮಾಡಿಸಿ ಆಗುತ್ತೆ ಅಂತ ಕೇಳಿದರೆ, ಅವ್ರು 3 ತಿಂಗಳಲ್ಲಿ ಒಂದು ಮದುವೆ ಆಯಿತು ಅಂತ ಹೇಳಿ, 3 ತಿಂಗಳೊಳಗೆ, ಅಷ್ಟು ದಿವಸ ಕೂಡ ಆಗಿರಲಿಲ್ಲ, 3 ತಿಂಗಳಲ್ಲೇ ಮದುವೆ ಆಯಿತು ಅಂದರೆ ಅಷ್ಟು ಶಕ್ತಿ ಇದೆ. ಯಾವುದೇ ಪಾಪ ಕಾರ್ಯಗಳಿಂದಾಗಿ ಶುಭ ಕಾರ್ಯ ಆಗದಂತೆ ಅಡ್ಡಿ ಕೂತಿರುತ್ತೆ, ಸರಿಯಾಗಿ ಮಾಡಿಬಿಟ್ರೆ ಆ ತೆಗೆದುಹಾಕ್ತಕ್ಕಂಥ ಶಕ್ತಿ ಅದಕ್ಕೆ ಇರೋದ್ರಿಂದ ನಿತ್ಯ ಅನುಭವಕ್ಕೆ ಬರತಕ್ಕಂಥ ವ್ರತ ಏಕಾಶಿ ವ್ರತ. ಇಂಥ ಸಿದ್ಧಿ ಯಾವ ವ್ರತಗಳಿಗೂ ಬರೋದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ವರಮಹಾಲಕ್ಷ್ಮಿ ವ್ರತ ಮಾಡ್ತಾನೆ, ಅನಂತವದ್ವನ ವ್ರತ ಮಾಡ್ತಾನೆ, ಗಣೇಶ ವ್ರತ, ಎಷ್ಟೋ ವ್ರತಗಳನ್ನು ಮಾಡ್ತಾನೆ, ಮಾಡಲಿ. ಆದರೆ ಯಾವುದೇ ವ್ರತ ಫಲ ಕೊಡಬೇಕಾದ್ರೆ ಮೊದಲು ಏಕಾಶಿ ಮಾಡಿದ್ರೆ ಮಾತ್ರ ಫಂಕ್ಷನ್ ಮಾಡು. ಇದರಲ್ಲಿ ಎಷ್ಟು 1,000 ವರಮಹಾಲಕ್ಷ್ಮಿ ಮಾಡಿದ್ರು ಅಷ್ಟೇ, ಎಷ್ಟು ಅನಂತವದ್ವನ ವ್ರತ ಮಾಡಿದ್ರು ಅಷ್ಟೇನೆ, ಅದೆಲ್ಲ ಕೆಲಸ ಮಾಡೋದೇ ಇಲ್ಲ. ಬೇಸಿಕ್ ವ್ರತ ಏಕಾದಶಿ ವ್ರತ, ಇದನ್ನು ಮಾಡಿಬೇಕಾದ್ರೆ ಮಾಡಿ, ಇದನ್ನು ಬಿಟ್ಟು ಮಾಡಿದರೆ ಮಾತ್ರ ಯಾವ ವ್ರತಗಳಿಗೂ ಅರ್ಥನೇ ಇರೋದಿಲ್ಲ. ಇದನ್ನೆಲ್ಲ ಆಚಾರ್ಯರು ವಿಶೇಷವಾಗಿ ಗೀತಾಭಾಷ್ಯ ಗೀತಾ ತಾತ್ಪರ್ಯಕ್ಕೆ ಸೇರಬೇಕಾದ ಭಾಗ ಕೃಷ್ಣಾಮೃತ ಮಹಾರಣವ. ನಿರಾಹಾರ ವ್ರತದ ಸ್ವರೂಪವನ್ನೇ ಬಿಚ್ಚಿಟ್ಟ ವೈಭವ ಶ್ರೀಮನ್ ಮಧ್ವಾಚಾರ್ಯರದು. ಅದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಒಂದು ಪ್ರಸಂಗ ಅಂತ ಹೇಳ್ತಿದ್ದೇನೆ, ಈ ವ್ರತದ ಮಹಿಮೆ ಎಲ್ಲರಿಗೂ ಗೊತ್ತಾಗಬೇಕು ಅಂತೇಳಿನೆ. ಪರಮಪೂಜ್ಯ ಶ್ರೀ ಪೇಜಾವರ ಶ್ರೀಪಾದಂಗಳವರು ಏಕಾದಶಿ ವ್ರತದ ಬಗ್ಗೆ ಒಂದು ಕ್ಯಾಸೆಟ್ ಮಾಡಿಸಿ ಮೊನ್ನೆ ಜಯತೀರ್ಥರ ಆರಾಧನೆ ಮೊನ್ನೆ ಮಂಗಳವಾರ ದಿವಸ ಉಡುಪಿಯಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ. ಆದರೆ ಕೆಲವು ಕಾಪೀಸ್ ಕೆಲವು ಸಿಗುತ್ತೆ, ಬಹುಶಃ ಹೆಚ್ಚು ಪ್ರತಿಗಳು ಇರಲಿಕ್ಕಿಲ್ಲ. ಕೆಲವು ಕ್ಯಾಸೆಟ್ ಇಲ್ಲಿ ಬಂದಿದೆ, ಅದು 1 ಗಂಟೆಯ ಕ್ಯಾಸೆಟ್, 63 ನಿಮಿಷದ ಕ್ಯಾಸೆಟ್ ಅದು ಬಂದು. ಅದರ ಬೆಲೆ ಮಾರಾಟದ ಲೆಕ್ಕದೊಳಗೆ ಸುಮಾರು 50 ರೂಪಾಯಿ ಇಡಬೇಕಾಗಿತ್ತು. ರೆಕಾರ್ಡ್ ಮಾಡಿದ ಇವರು ಪ್ರಭಾಕರ ಹಾಡೋದೇ ಹೇಳ್ತಿರ್ತಾರೆ, ಸಾವಿರ ತುಂಬ ಕಡಿಮೆ ಇಟ್ಬಿಟ್ಟಿದ್ದಾರೆ ಬೆಲೆ ಅಂತೇಳಿ. 35 ರೂಪಾಯಿಗೆ ಅದನ್ನು ಕೊಡ್ತಾ ಇದ್ದಾರೆ ಸ್ವಾಮಿಗಳು. ಅವಕಾಶ ಅಪೇಕ್ಷೆ ಇದ್ದವರು ಅದು ಉಪಯೋಗ ಮಾಡ್ಕೊಳ್ಬಹುದು. ಅಲ್ಲಿ ಪುಸ್ತಕ ಮಾರಾಟ ಸ್ಥಳದೊಳಗೆ ಆ ಕ್ಯಾಸೆಟ್ ಮಾರಾಟ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬಹುಶಃ ಕೆಲವೇ ಕೆಲವು ಕ್ಯಾಸೆಟ್ ಇರಬಹುದು, ಅದರ ಪ್ರಯೋಜನ ಕೆಲವು ಪಡಿಬಹುದು. ಯಾತಕ್ಕೆ ಹೇಳಿದ್ರೆ ಅದು ಮುಟ್ಟಬೇಕು ಅಂತ ಹೇಳೋದಕ್ಕೋಸ್ಕರ. ಅನೇಕರಿಗೆ ಗೊತ್ತಿಲ್ಲ, ಈ ವ್ರತವನ್ನು ಎಲ್ಲರೂ ಮಾಡಬಹುದು ಅಂತ ಆಚಾರ್ಯ ಹೇಳಿದರಲ್ಲ. ಇವತ್ತು ಈ ಬೇರೆ ಜಾತಿಯವರು ಏಕಾದಶಿ ವ್ರತವನ್ನು ತುಂಬ ಜನ ಮಾಡೋರು ಇದ್ದಾರೆ, ಈ ಕಡೆಗೆ ಕಡಿಮೆ. ರಾಯಚೂರು ಪ್ರಾಂತಕ್ಕೆಲ್ಲ ಹೋಗಿಬಿಟ್ರೆ ಶೂದ್ರರು ಎಲ್ಲ ವ್ರತ ವರ್ಗದವರು ಏಕಾದಶಿ ವ್ರತವನ್ನು ಮಾಡ್ತಾರೆ. ಕೆಲವು ಊರುಗಳಲ್ಲಿ ಹೋಗಿಬಿಟ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡ್ತಾರಂತೆ ಪಾಪ. ಯಾವುದೋ ಆಚಾರ ಹೋಗಿಬಿಟ್ಟಿದ್ದಾರೆ ಊರಿಗೆ, ಪಾಪ ಇರೋ ಯಾವುದೋ ವಿಷಯಕ್ಕಂತ ಹೊರಟುಬಿಟ್ಟಿದ್ದಾರೆ. ಅವ್ರು ಕೇಳಿದ್ದಾರೆ ಪಾಪ, ಕೇಳಿ ಎಲ್ಲ ಯಾರ ಮನೆಗೆ ಇವತ್ತು ಏಕಾದಶಿ ಏಕಾದಶಿ ಅಂತ ಹೇಳ್ತಾರೆ. ಎಲ್ಲ ಉಪವಾಸ ಉಪವಾಸ, ಇವ್ರು ಊಟ ಮಾಡಿ ಹೋಗಿದ್ದಾರೆ ಪುಣ್ಯಾತ್ಮ ಆಚಾರ್ಯ, ಆಚಾರ್ಯ ಊಟ ಮಾಡಿ ಹೋಗಿದ್ದಾರೆ, ಆ ಜನರಲ್ಲಿ ಉಪವಾಸ ಮಾಡ್ತಾ ಇದ್ದಾರೆ. ಎಷ್ಟು ನಾಚಿಕೆ ಆಯ್ತು ಅಂತ ಹೇಳ್ಕೊಂಡು ಆಮೇಲೆ ಅಂತ, ಎಷ್ಟು ನಾಚಿಕೆ ಆಯ್ತು ನನಗೆ ಈ ಸಂಪರ್ಕ ಯಾತಕ್ಕೆ ಬಂತು. ಹರಿದಾಸರಗಳು ಅದನ್ನು ವಿಶೇಷವಾಗಿ ಸಾರಿದ್ದಕ್ಕೋಸ್ಕರ ಎಲ್ಲ ವರ್ಗದವರು ಮಾಡಲೇಬೇಕು ಅಂತ ಶಾಸ್ತ್ರದ ಮಾತನ್ನು ಹೇಳಿದ್ದಕ್ಕೆ ಎಲ್ಲರೂ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡೋ ಅಭ್ಯಾಸ ಮಾಡ್ಕೋಬೇಕು, ಆಗ ನಮಗೆ ಭಗವದ್ಗೀತೆಯ ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅರ್ಹತೆ ಬರುತ್ತೆ, ಸಿದ್ಧಿ ಅನ್ನತಕ್ಕಂಥ ಕಾನ್ಸೆಪ್ಟ್ ನಮಗೆ ತಿಳಿಯುತ್ತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ರಸೌಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಈ ಶ್ಲೋಕಕ್ಕೆ ತುಂಬ ಅರ್ಥಗಳುಂಟು. ಆಚಾರ್ಯರು ಬರೀತಾರೆ, ಉಪವಾಸ ವ್ರತದಿಂದ ಇಂದ್ರಿಯ ನಿಗ್ರಹವಾಗುತ್ತೆ ಅಂತ ಹೇಳ್ತೀರಿ, ಇದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ. ಇದು ಹೇಗೆ ಸಾಧ್ಯ ವಿವೇಚನೆ ಮಾಡಿ ಹೇಳ್ತಾ ಇದ್ದ. ಉಪನಿಷತ್ತುಗಳಿಗೂ ಉಪವಾಸ ವ್ರತದ ಮಹತ್ವಕ್ಕೂ ಲಿಂಕ್ ತೋರಿಸ್ತಾ ಇದ್ದ. ಮನುಷ್ಯನ ದೇಹವನ್ನ ರಥ ಅಂತ ಕರೆದಿದ್ದಾರೆ ಉಪನಿಷತ್ತಿನಲ್ಲಿ, ದೇಹವನ್ನ ರಥ ಅಂತ ಕರೆದಿದ್ದಾರೆ. ಈ ಇಂದ್ರಿಯಗಳನ್ನ ಇಂದ್ರಿಯಾಣಿ ಹಯಾನಾಹು ಕುದುರೆಗಳು ಅಂತ ಕರೆದಿದ್ದಾರೆ. ನಮ್ಮ ದೇಹ ರಥವಾದರೆ ನಮ್ಮ ದೇಹದ ಇಂದ್ರಿಯಗಳಿವೆಯಲ್ಲ ಅವು ಕುದುರೆಗಳು. ಎಷ್ಟು ಇಂದ್ರಿಯಗಳಿದೆ? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಒಟ್ಟು ಎಷ್ಟಾಯ್ತು ಅಲ್ಲಿಗೆ? 10 ಇಂದ್ರಿಯಗಳು. ಅಂದರೆ ನಮ್ಮ ದೇಹ 4 ಕುದುರೆಗಳ ರಥ ಅಲ್ಲ, 10 ಕುದುರೆಗಳ ರಥ ಅಂತ ಕರೆದಿದ್ದಾರೆ. ಅದು ದಶರಥ ಅನ್ನೋ ಮಾತು ನಮಗೆ ಅರ್ಥ ಆಗುತ್ತೆ. 10 ಕುದುರೆಗಳ ರಥ ದಶರಥ ಯಾತಕ್ಕಾತ? ದಶ ಇಂದ್ರಿಯಗಳನ್ನು ವಶ ಮಾಡಿಕೊಂಡಿದ್ನಲ್ಲ, ಅದಕ್ಕೆ ದಶರಥ ಅಂತ ತನಗೆ ಹೆಸರು. ದಶರಥ ಅನ್ನೋ ಹೆಸರು ಆಧ್ಯಾತ್ಮಿಕ ಮಹತ್ವ ಹೇಳ್ತಕ್ಕಂಥ ಪದ. ಅದು ನಮಗೆ 10 ಇಂದ್ರಿಯಗಳಿದೆ, ದೇಹ ಇದೆ, ಮನಸ್ಸಿದೆಯಲ್ಲ ಅದೇನದು? ಆ ಇಂದ್ರಿಯಗಳ ನಿಯಂತ್ರಣ ಮಾಡತಕ್ಕಂಥ ಹಗ್ಗ ಇದ್ದಾಗ ಮನಸ್ಸೇ. ಮನಃ ಪ್ರಗ್ರಹವಾನ್ ನರಹ ಅಂತ ಉಪನಿಷತ್. 10 ಇಂದ್ರಿಯಗಳು ಕುದುರೆಗಳು, ಮನಸ್ಸು ಹಗ್ಗ, ನಾವು ದೇಹದಲ್ಲಿ ಕೂತಿದ್ದೇವೆ. ಈಗ ಇದು ನಿಯಂತ್ರಣ ಮಾಡಬೇಕೀಗ. ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಟ್ಟ ಆಚಾರ್ಯ ನಿರೂಪಣೆ ಮಾಡಿದ್ದನ್ನು ರಾಘವೇಂದ್ರ ಸ್ವಾಮಿಗಳು ವಿವರಿಸಿ ಹೇಳ್ತಾ ಇದ್ದಾನೆ. ಈ ಕುದುರೆ ಸವಾರಿ ಮಾಡೋದು ಅಂತ ಕರೀತಾರಲ್ಲ, ತುಂಬಾ ಕಷ್ಟ ಅದು ಕುದುರೆ ಸವಾರಿ. ಮುಂದೆ ಹೋಗೋದಲ್ಲ, ಹತ್ತು ಕೂಡೋದೇ ಕಷ್ಟ, ತಪ್ಪಂತ ಬಿಡಿಸಿಬಿಡುತ್ತೆ. ಅವನು ಕೂತಲಕ್ಕೆ ಕೆಳ ಬಿದ್ದಿರ್ತಾನಾಗ್ಲೇ, ಅಷ್ಟು ಫಾಸ್ಟ್ ಆಗಿ ಮುಂದೆ ಹೋಗೋದಕ್ಕಿಂತ ಕೆಳ ಬೀಳೋದೇ ಜಾಸ್ತಿ ಅವನು ಪಾಪ. ಯಾಕೆಂದ್ರೆ ಭಾರಿ ಸ್ಟ್ರಾಂಗ್ ಕುದುರೆ ಅಂದ್ರೆ ಭಾರಿ ಸ್ಟ್ರಾಂಗ್. ಅದು ಒಂದು ಇಂದ್ರಿಯಗಳನ್ನ ಕುದುರೆ ಯಾತಕ್ಕೋಸ್ಕರ ಗೊತ್ತೇನು, ಕುದುರೆಗಳ ಶಕ್ತಿ ಎಷ್ಟು ಜಾಸ್ತಿನೋ ಇಂದ್ರಿಯಗಳ ಶಕ್ತಿ ಅಷ್ಟು ಜಾಸ್ತಿ ಅಂತ ಅರ್ಥ. ಅದಕ್ಕೆ ಮನುಷ್ಯನ ಪವರ್ ಅಂತ ಕರೆಯೋದು, ಹೆಚ್ ಬಿ ಅಂತ ಕರೀತಾರೆ. ಯಾವುದೇ ಮಿಷನ್ ಶಕ್ತಿ ಹೇಳಬೇಕಾದ್ರೆ ಮ್ಯಾನ್ ಪವರ್ ಅಂತ ಕರೆಯೋದಿಲ್ಲ, ಮ್ಯಾನ್ ಪವರ್ ಅಂದ್ರೆ ವೆರಿ ವೀಕ್ ಅಂತ ಗೊತ್ತು. ಹಾರ್ಸ್ ಪವರ್ ಅಂತ ಭಾರಿ ಜಾಸ್ತಿ. ಬಣಕಲು ಜಟಕ ಕುದುರೆ ನೋಡಿಬೇಕಾದ್ರೆ ಎಂದು ಊಟ ಪಾಪ ಆಹಾರ ಹಾಕಿರ್ತಾರ ಏನೋ, ಆ ಕುದುರೆ ಮೇಲೆ ಜಟಕದಲ್ಲಿ ಅದು ಎಷ್ಟು ಕೂತಿರ್ತಾರೆ ಜನ ಅಂದ್ರೆ ಕೂಡಕ್ಕೆ ಜಾಗ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕೂತಿರ್ತಾರೆ ಪಾಪ. ಈ ಕುದುರೆಗಳ ದುರಭ್ಯಾಸ ಏನು ಗೊತ್ತಾ, ನಡೆಯೋದೇ ಇಲ್ಲ, ಓಡ್ತಾ ಇರುತ್ತೆ, ಇದು ಆಶ್ಚರ್ಯ. ಜಟಗಾ ಕುದುರೆ ಕೂಡ ಓಡಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು ಲೆಕ್ಕ ಹಾಕಿ. ಅದಕ್ಕೆ ಇದು ರೇಸ್ ಕುದುರೆ ಕಂಪೇರ್ ಮಾಡಿದ್ರೆ ಸಾಧ್ಯನೇ ಇಲ್ಲ. ನಮ್ಮ ಇಂದ್ರಿಯಗಳು ಯಾವ ರೇಸ್ ಕುದುರೆಗಳು ಕೂಡ ಅಷ್ಟು ಜೋರಾಗಿರ್ತಕ್ಕಂಥ ಕುದುರೆಗಳು ಅಂತ ಹೇಳ್ತಾರೆ. ಇಂದ್ರಿಯಗಳು ಅಂತ ಹೇಳಿದರೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ವಸ್ತುಗಳು, ಅದನ್ನು ಎಳಿಲಕ್ಕೆ ನಮ್ಗೆ, ನಾವು ಮನುಷ್ಯರಾದ್ರಿಂದ ನಮ್ಮ ಅವಶ್ಯಕ ಸಿಗೋದಿಲ್ಲ ಅವೆಲ್ಲ ಕೂಡ. ಏನು ಮಾಡಬೇಕು ಅದಕ್ಕೆ? ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಬೆಳೀತಾರೆ ರಾಘವೇಂದ್ರ ಸ್ವಾಮಿಗಳು, ನಮಗಿಂತ ಬಲಿಷ್ಠವಾದಂಥ ಕುದುರೆಯನ್ನು ನಾವು ಇರಲೇಬೇಕಾಗಿದೆ. ನಡ್ಕೊಂಡು ಎಷ್ಟು ಓಡಿದರೂ ಕೂಡ ಕುದುರೆ ಮೇಲೆ ಕೂತ್ಕೊಂಡು ಹೋದರೆ ಹೇಗೆ ಹೋಗ್ತಾ ಹೋಗ್ಲಿಕ್ಕೆ ಬರೋದಿಲ್ಲ. ಕುದುರೆ ಮೇಲೆ ಕೂತ್ರೆ ಹೋಗೋಷ್ಟು ಫಾಸ್ಟಾಗಿ ನಡ್ಕೊಂಡು ಹೋದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕುದುರೆ ಮೇಲೆ ಕೂಡಲೇಬೇಕು, ಕೂಡಲಿಕ್ಕಾಗೋದ್ರೆ ಬಿಡಿಸಿಬಿಡುತ್ತೆ. ಏನು ಮಾಡಬೇಕು ಅದಕ್ಕೆ? ಕುದುರೆ ಮೇಲೆ ಕೂಡಲೇಬೇಕು, ಬಿಡಿಸಿಬಿಡುತ್ತೆ. ಏನು ಮಾಡಬೇಕು ಅದಕ್ಕೆ? ಹೇಳ್ತಾರೆ, ಕುದುರೆಯನ್ನು ನಾವು ವಶ ಮಾಡ್ಕೋಬೇಕು. ಫಸ್ಟ್ ಕುದುರೆಗಳನ್ನು ವಶ ಮಾಡ್ಕೋಬೇಕು. ವಶ ಮಾಡಿಕೊಂಡ ಕುದುರೆ ಮೇಲೆ ಕೂಡಲಿಕ್ಕೆ ಬರುತ್ತೆ. ವಶ ಮಾಡಿಕೊಂಡ ಮೇಲೆ ಕುದುರೆ ಮೇಲೆ ಕೂಡಲಿಕ್ಕೆ ಬರುತ್ತೆ. ಅದಕ್ಕೆ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಬಿಟ್ಟರೆ ಆಗ ನಾವು ಪ್ರಯಾಣ ಮಾಡಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅದಕ್ಕೆ? ಅದಕ್ಕೆ ಕುದುರೆ ಮೇಲೆ ಪ್ರಾಕ್ಟೀಸ್ ಮಾಡಿ ಏನು ಮಾಡ್ತಾರೆ ಗೊತ್ತೇನು? ಫಸ್ಟು ರಾಯರು ಬರೀತಾರೆ, ಕುದುರೆಗಳ ಮೇಲೆ ಕೂತು ಸಂಚಾರ ಮಾಡೋ ಶಕ್ತಿ ನಮಗೆ ಬರಬೇಕಾದ್ರೆ ನಾವು ಶಕ್ತಿ ಹೆಚ್ಚಿಕೊಳ್ತಾ ಹೋದ್ರೆ ಉಪಯೋಗ ಇಲ್ಲ, ಇನ್ನೂ ಬಿದ್ದು ಜಾಸ್ತಿ ಪೆಟ್ಟಾಗುತ್ತೆ ಅಷ್ಟೇ, ಪ್ರಯೋಜನ ಇಲ್ಲ. ಆ ಕುದುರೆಗಳ ಶಕ್ತಿ ಕಡಿಮೆ ಮಾಡಬೇಕಂತ, ಫಸ್ಟ್ ಕುದುರೆಗಳ ಶಕ್ತಿ ಕಡಿಮೆ ಮಾಡಬೇಕು. ಏನು ಮಾಡಬೇಕಂತ? ಅದಕ್ಕೆ ಉಪವಾಸ ಹಾಕ್ಬೇಕಂತ, ಕುದುರೆಗಳನ್ನ ಉಪವಾಸ ಹಾಕಬೇಕಂತ. ಉಪವಾಸ ಆದ ತಕ್ಷಣ ವೀಕ್ ಆಗುತ್ತೆ ಅದು, ಆ ಕುತ್ಕೊಂಡು ನಿಧಾನ ಪ್ರಾಕ್ಟೀಸ್ ಮಾಡಬೇಕಂತ ಕುದುರೆಗಳ ಮೇಲೆ. ಆ ವೀಕ್ ಕುದುರೆ ಕುದುರೆ ಪ್ರಾಕ್ಟೀಸ್ ಮಾಡಿ 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 ಆಗ ನಮಗೆ ಶಕ್ತಿ ಬರುತ್ತೆ, ಅಭ್ಯಾಸ ಆಗುತ್ತೆ. ಆಮೇಲೆ ಅದಕ್ಕೆ ಆಹಾರ ಹಾಕಿ ಯೋಚನೆ ಇಲ್ಲ, ಫುಲ್ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಕುದುರೆಗಳ ಮೇಲೆ ಕೂತು ಸಂಚಾರ ಮಾಡಬೇಕಾದ್ರೆ ಕುದುರೆಗಳ ಶಕ್ತಿಯನ್ನು ಕಡಿಮೆ ಮಾಡಿ ಮೇಲೆ ಕೂತು ಹೋಗಿ ಅಭ್ಯಾಸ ಮಾಡ್ತೇವೆ. ಇವತ್ತು ಇಂದ್ರಿಯಗಳು ಕುದುರೆಗಳಾದ್ರಿಂದ ಇದ್ರ ಮೇಲೆ ನಾವು ಸಂಚಾರ ಮಾಡಬೇಕು ಅಂತಿದ್ರೆ ಮೊದಲು ಏನು ಮಾಡಬೇಕು ಅದನ್ನು? ಆ ಶಕ್ತಿ ಡೌನ್ ಮಾಡಬೇಕು. ಅದನ್ನು ಡೌನ್ ಮಾಡಲಿಕ್ಕೆ ಏನು ಮಾಡಬೇಕು? ಉಪವಾಸ ಮಾಡಬೇಕು. ಉಪವಾಸ ಮಾಡಬೇಕು, ಉಪವಾಸ ಇಂದ್ರಿಯಗಳು ಉಪವಾಸ ಹಾಕಬೇಕು ಅಂತ ಅರ್ಥ. ಉಪವಾಸ ಹಾಕಬೇಕು. ಅದಕ್ಕೆ ಉಪವಾಸ ಒಂದೊಂದಕ್ಕೆ ಹಾಕಬೇಡಿ, ಊಟ ಬಿಟ್ಬಿಡಿ, ಎಲ್ಲ ಒಟ್ಟಿಗೆ ಉಪವಾಸ ಬಿಡುತ್ತೆ ಅಂತ ಹೇಳ್ತಾರೆ. ಒಂದು ಊಟ ಒಂದು ಬಿಟ್ಟುಬಿಟ್ರೆ ಈ ಕೈಗೆ ಉಪವಾಸ ಕಾಲಿಗೆ ಉಪವಾಸ ಬೇರೆ ಬೇರೆ ಮಾಡಿಸಬೇಡ್ರಿ. ಹೊಟ್ಟೆಗೆ ಉಪವಾಸ ಆದರೆ ಎಲ್ಲದಕ್ಕೆ ಒಟ್ಟಿಗೆ ಉಪವಾಸ ಅಂತ ಅರ್ಥ. ಅದು ಹೊಟ್ಟೆಗೆ ಒಂದು ಉಪವಾಸ ಹಾಕಿದರೆ ಆಲ್ ಬ್ರೇಕ್ ಹಾಕಿದ್ರೆ ಹೇಗೆ ಚಕ್ಕಂತ ನಿಲ್ಬೇಕು ಆಗಿ ನಿಂತು ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ? ಇಂದ್ರಿಯಗಳು ದುರ್ಬಲವಾಗಿ ಶುರುವಾಗುತ್ತೆ. ಇಂದ್ರಿಯ ಯಾವ ದುರ್ಬಲವಾಗುತ್ತಲ್ಲ, ನಮ್ಗೆ ಹತೋಟಿ ಬರುತ್ತೆ, ತಕ್ಷ ಸಿಕ್ಕಿಬಿಡುತ್ತೆ. ಆಮೇಲೆ ಟ್ರೈನ್ ಅಪ್ ಮಾಡಿ ಎಷ್ಟು ಜೋರ ಆಗೋದ್ರೂ ಸಿಕ್ತ ಸಿಕ್ಕಿಬಿಡುತ್ತೆ. ಅದು ಏಕಾಶ್ವರತ ಮಾಡಿದವನ ಇಂದ್ರಿಯಗಳು ಹೇಗಿರುತ್ತೆ ಅಂದ್ರೆ ಹತೋಟಿಗೆ ಬಂದ ಕುದುರೆ ಇದ್ದಾಗಿರುತ್ತೆ ಅಂತ ಹೇಳ್ತಾರೆ. ಹತೋಟಿ ಬಂದ ಕುದುರೆ ಇದ್ದಾಗಿರುತ್ತೆ, ಇಲ್ಲದೆ ಇದ್ದವ್ರದ್ದು ಹತೋಟಿ ಬರದ ಕುದುರೆ ಇದ್ದಾಗಿರುತ್ತೆ. ದಪ್ಪ ಅಂತ ಬಿದ್ದಿದ್ದು ಬಿದ್ದಿದ್ದೆ ಹೊರತು ದಿವಸಕ್ಕೆ ಎಸ್ಸೆತ್ತು ಬಿಡ್ತಾರೋ ಲೆಕ್ಕನೇ ಇಲ್ಲ. ಈ ಸ್ಥಿತಿ ಆಗುತ್ತೆ. ಈ ದೃಷ್ಟಾಂತ ರಾಯರು ಏನು ಬರುತ್ತೆ, ಎಷ್ಟು ಚೆನ್ನಾಗಿರ್ತಕ್ಕ ದೃಷ್ಟಾಂತ ಅದು. ಒಂದು ಪ್ರಬಲವಾದ ಇಂದ್ರಿಯಗಳನ್ನ ನಾವು ವಾಹನವನ್ನು ಮಾಡ್ಕೊಂಡು ಹೋಗಬೇಕಾಗಿದೆ. ಆದ್ರೆ ಕೂಡ್ತಕ್ಕಂಥ ಶಕ್ತಿ ನಮ್ಗೆ ಬರಬೇಕಾದ್ರೆ ಅಂತ ಆದ ಶಕ್ತಿ ಹೆಚ್ಚು ಶಕ್ತಿ ನಮಗಿಲ್ಲ ಈಗ, ಆದ್ರೆ ಶಕ್ತಿ ಕಡಿಮೆ ಮಾಡಿ ಕೂತು ಹೋಗೋ ಅಭ್ಯಾಸ ಮಾಡಬೇಕು. ಅದನ್ನೇ ಇಂದ್ರಿಯಾಶ್ವಗಳನ್ನು ಗೆಲ್ತಕ್ಕಂಥ ಪದ್ಧತಿ ಅಂತ ಕರೆದಿದ್ದಾರೆ. ಉಪವಾಸ ವ್ರತಕ್ಕಿಂತ ದೊಡ್ಡ ವ್ರತ ಅದಕ್ಕಿಲ್ಲ, ಅದೇ ದೊಡ್ಡ ದಾರಿ ಅಂತ ಕರೀತಾರೆ. ಆ ದೃಷ್ಟಿಯಿಂದ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಲ್ಲಿ ಒಂದು ಲಿಮಿಟೇಷನ್ ಹೇಳ್ತಾ ಬರ್ತಾರೆ. ಬಹಳ ಸ್ವಾರಸ್ಯವಾದ ಮಾತನ್ನ ಭಗವದ್ಗೀತೆ ಹೇಳ್ತಾ ಇದೆ. ಅದರ ಅರ್ಥ ಬಹಳ ದೊಡ್ಡ ಅರ್ಥ, ಯಾರೂ ಅಷ್ಟು ಅರ್ಥ ಬರೋದಿಲ್ಲ. ಆಚಾರ್ಯ ಒಬ್ಬರೇ ಅದಕ್ಕೆ ವಿಶೇಷ ವಿವರಣೆಯನ್ನು ಕೊಟ್ಟವರು. ಇಂದ್ರಿಯಗಳನ್ನ ಯಾವಾಗಲೂ ಉಪವಾಸ ಮಾಡ್ತಾ ಮಾಡ್ತಾ ಹೋಗ್ತೇವೆ ಆಗ ಇಂದ್ರಿಯಗಳು ದುರ್ಬಲವಾಗಲು ಶುರುವಾಗುತ್ತೆ ಅಂತ ಹೇಳಿ. ಇಂದ್ರಿಯಗಳು ನಿಧಾನವಾಗಿ ತಮ್ಮ ಶಕ್ತಿ ಕಳ್ಕೊಂಡು ಬಿಡುತ್ತೆ. ಆದರೆ ಯಾವುದ್ರ ಶಕ್ತಿ ಹೋಗೋದಿಲ್ಲ ಗೊತ್ತಾ? ರಸವರ್ಜ್ಯಂ, ರಸ ಅಂದ್ರೆ ನಾಲಿಗೆ ಅಂತ ಅರ್ಥ. ಅದು ಮಾತ್ರ ಶಕ್ತಿ ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಜಿಹ್ವೇಂದ್ರಿಯ ಮಾತ್ರ ಬಹಳ ಜಾಗರೂಕವಾಗಿರುತ್ತಂತೆ. ಎಲ್ಲ ಬೇಡ 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 ಅಂತ, ಏನ ಕೊಡ್ಲ ಆ ಕೊಡು ಅಂತ ಹೇಳ್ತಾರೆ. ಇಮಿಡಿಯೇಟ್ ತಿನ್ನಕ್ಕೆ ಮಾತ್ರ ರೆಡಿ ಆಗುತ್ತೆ. ರಸವರ್ಜ್ಯಂ, ರಸ ಅಂದ್ರೆ ರಸನೇಂದ್ರಿಯ ಅಂತ ಅರ್ಥ. ರಸೇಂದ್ರಿಯವನ್ನು ಬಿಟ್ಟು ಬೇರೆ ಎಲ್ಲ ಇಂದ್ರಿಯಗಳು ಕೂಡ ಉಪವಾಸ ಮಾಡಿದ ತಕ್ಷಣ ಕಂಟ್ರೋಲಿ ಬರುತ್ತೆ ಅಂತ ಹೇಳಿ ಭಾಗವತ ಪುರಾಣ ಅದನ್ನೇ ಹೇಳ್ತಾರೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣಃ ವರ್ಜಯಿತ್ವಾಶು ರಸನಾಂ ಅಸೌರ ಸೇತು ವರ್ಧತೆ. ಆಚಾರ್ಯ ಮಾತನ್ನು ಉಲ್ಲೇಖ ಮಾಡ್ತಾರೆ ಆ ಶ್ಲೋಕದ ಕೆಳಗೆ. ಕೃಷ್ಣೋದ್ಧವ ಸಂವಾದದ ಆ ಮಾತನ್ನ ಕೃಷ್ಣಾರ್ಜುನ ಸಂವಾದದಲ್ಲಿ ಆಚಾರ್ಯ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದು ಉದ್ಧವ ಗೀತ, ಇದು ಭಗವದ್ಗೀತ. ಇಲ್ಲಿ ಆಚಾರ್ಯ ಉಲ್ಲೇಖವನ್ನು ಮಾಡ್ತಾ ಹೇಳ್ತಾರೆ, ಮನುಷ್ಯ ಉಪವಾಸ ವ್ರತವನ್ನು ಮಾಡೋದ್ರಿಂದ ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಪಡಿತಾನೆ, ಜಿಹ್ವೇಂದ್ರಿಯ ಮಾತ್ರ ಪಡೆಯಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು. ನಮಗೆ ಗೋಚರ ಅದಕ್ಕೆ ಸ್ವಾರ ತಿನ್ನೋದು ಅದೊಂದು ಮಾತ್ರ ಬಿಡೋದು ಭಾರಿ ಕಷ್ಟ ಅಲ್ಲ. ಜಿಹ್ವಾ ಚಾಪಲ್ಯ ಅಂತ ಪದ ಇದೆಯಲ್ಲ, ಅದೊಂದು ಭಾರಿ ಕಷ್ಟ, ಅದೇ ಬಿಡೋದು ಕಷ್ಟ ಅಂತ ಹೇಳ್ತಾರೆ. ಯೋಚನೆ ಮಾಡಬೇಡಿ, ಅದನ್ನಿಗೆಲ್ಲದಕ್ಕೆ ಉಪಾಯ ಇದೆ ಅಂತ ಹೇಳ್ತಾರೆ. ಅದನ್ನಿಗೆಲ್ಲದಕ್ಕೊಂದು ಸಪರೇಟ್ ಉಪಾಯ ಇದೆ. ಏನದು? ಅಲ್ಲಿ ಭಗವಂತ ಹೇಳ್ತಾನೆ, ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾಡಿ ವರ್ತತೆ. ಆ ಜಿಹ್ವೇಂದ್ರಿಯ ಗೆಲ್ಲಬೇಕಾದ್ರೆ ಮಾತ್ರ ಬೇರೆ ಉಪವಾಸ ಮಾಡಿದ್ರೆ ಸಾಧ್ಯ ಇಲ್ಲ, ಅದಕ್ಕೆ ಬೇರೆ ಎಲ್ಲ ಇಂದ್ರಿಯನೂ ಗೆದ್ದು ಬಿಡ್ತಾನೆ. ಜಿಹ್ವೇಂದ್ರಿಯ ಗೆಲ್ಲಬೇಕಾದ್ರೆ ಮಾತ್ರ ಪರಂ ದೃಷ್ಟ್ವಾಡಿ ವರ್ತತೆ, ಅದು ಹೋಗಬೇಕಾದ್ರೆ ಪರಂ ದೃಷ್ಟ್ವ, ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠ ವಸ್ತುವನ್ನು ಕಂಡಾಗ ಕೇಳಿದಾಗ ಆ ನಾಲಿಗೆ ಕೂಡ ವಶಕ್ಕೆ ಬರುತ್ತೆ ಅಂತ ಹೇಳಿ. ಅದರ ಹೊಸ ಅರ್ಥ ನಮಗೆ ಗೊತ್ತಾಗುತ್ತೆ. ಏಕಾಶಿ ಉಪವಾಸವನ್ನು ಮಾಡಿ ಬರೀ ಉಪವಾಸವನ್ನು ಮಾಡಿದರೆ ಉಪಯೋಗ ಇಲ್ಲ, ಇನ್ನೊಂದು ಕೆಲಸ ಮಾಡಬೇಕು ಅಂತ ಹೇಳಿದರು. ಏನ ಕೆಲಸ ಅಂತ ಬಹಳ ಆಶ್ಚರ್ಯ. ಅದಕ್ಕೆ ಹೇಳ್ತಾರೆ, ಉಪವಾಸವನ್ನು ಮಾಡಿ ಅವತ್ತು ಭಗವಂತನ ಕಥಾಶ್ರವಣವನ್ನು ಮಾಡಿ ಪಾಠ ಪ್ರವಚನ ಮಾಡಿ ಆಗ ದೇವರ ಕಥೆ ಕಿವಿಗೆ ಬಿತ್ತಲ್ಲ, ಆ ನಾಲಿಗೆ ಶಕ್ತಿನೂ ಕುಗ್ಗುತ್ತೆ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡು ಬರೀ ಉಪವಾಸ ಮಾಡೋರಿಗೆ ಅನುಭವ ಬಂದಿರೋದಿಲ್ಲ, ಏ ಎಷ್ಟು ಏಕಾದಶಿ ಆಯ್ತು ಹಾಗೆ ಇದ್ದೇವೆ ಅಂತ ಹೇಳ್ತಾರೆ. ಪಾಪ, ಮೊದಲೇ ಏಕಾದಶಿ ಆಗಿದ್ದು ಇವತ್ತು ಹಾಗೆ ಇದ್ದೇವೆ, ನೋ ಚೇಂಜ್, ಏನು ಉಪವಾಸ ಮಾಡಿ ಏನು ಉಪಯೋಗ ಅಂತ ಕೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡಿಲ್ಲ ಅವರಿಗೆ. ಏಕಾದಶಿ ಉಪವಾಸವನ್ನು ಮಾಡಿದರೆ ಒಂದು ಲಿಮಿಟೇಷನ್ ಇದೆಯಲ್ಲ, ಅದು ಅರ್ಥ ಇಲ್ಲ ಅವರಿಗೆ. ಜಿಹ್ವೇಂದ್ರಿಯಗೆಲ್ಲ ಕೊಂದಾಗೋದಿಲ್ಲ, ಅದು ಗೆಲ್ಲಬೇಕಾದ್ರೆ ಭಗವಂತನ ಕಥೆಯನ್ನು ಕೇಳಬೇಕು. ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಬಂತು ಗೊತ್ತಾ? ಏಕಾದಶಿ ಉಪವಾಸವನ್ನು ಮಾಡಿ ಜಾಗರಣೆ ಮಾಡಿ ಅಂತ ಹೇಳಿದರು. ನಮಗೆ ಜಾಗರಣೆ ಏನು ತಿಳ್ಕೊಂಡ್ಬಿಟ್ಟಿದ್ದಾನೆ, ನಾವೀಗ ರಾತ್ರಿಯೆಲ್ಲ ಬೈಕೋತ ಕೂತಿರೋದು, ಯಾವಾಗ ದ್ವಾದಶಿ ಆಗುತ್ತೋ ಯಾವಾಗ ದ್ವಾದಶಿ ಆಗುತ್ತೋ, ಇದು ಜಾಗರಣೆ ತಿಳ್ಕೊಂಡ್ಬಿಡುತ್ತೆ. ಇದು ಜಾಗರಣೆಯಲ್ಲ, ಅಥವಾ ಸಿನಿಮಾ ನೋಡೋದು ಜಾಗರಣೆ, ಕಾದಂಬರಿ ಓದೋದು ಜಾಗರಣೆ, ಇದು ಜಾಗರಣೆಯಲ್ಲ. ಜಾಗರಣೆ ಎಚ್ಚರ ಅಂತ ಅರ್ಥ. ಜಾಗರ ಅಂದ್ರೆ ಎಚ್ಚರ. ಎಚ್ಚರ ಅಂದ್ರೆ ಏನು? ಎಚ್ಚೆತ್ತು ಇರು ಕಂಡೆ ಮನವೇ, ನಮ್ಮ ಅಚ್ಯುತನ ಅಂಗ್ರಿಯ ನೆನ ಕಂಡೆ ಮನವೇ. ಭಾಗವತಾದಿ ಕಥೆಗಳನ್ನು ಕೇಳ್ತಾರಲ್ಲ, ಅದಕ್ಕೆ ಜಾಗರಣೆ ಅಂತ ಹೆಸರು. ಸುಮ್ಮನೆ ಕಣ್ಬಿಟ್ಟು ಕೂತ್ಕೊಂಡ್ರೆ ಜಾಗರಣೆ ಅಲ್ಲ, ಭಾಗವತಾದಿ ಕಥೆಗಳನ್ನು ಕೇಳಬೇಕು. ಈ ಕಡೆ ಉಪವಾಸ ದೇಹಕ್ಕೇನೂ ಇಲ್ಲ, ಆದರೆ ಮನಸ್ಸಿಗೆ ಪೂರ್ಣ ಆಹಾರ. ಯಾವುದು? ಭಾಗವತಾದಿ ಶಾಸ್ತ್ರಗಳ ಪಾನ. ಅವಾಗೇನಾಗುತ್ತೆ? ಪಿಬತ ಭಾಗವತಂ ರಸಮಾಲಯಂ, ಒಳ್ಳೆ ಶಕ್ತಿ ಬರುತ್ತೆ, ಆಗ ಪೂರ್ಣ ಜಿತೇಂದ್ರಿಯತ್ವ ಬರುತ್ತೆ ಅಂತ ಹೇಳಿದ. ಇವತ್ತು ಏಕಾದಶಿ ಉಪವಾಸ ಮಾಡ್ತಕ್ಕಂಥ 90% ಜನಗಳು ಮಾಡೋದೇ ಇಲ್ಲ, ಬಿಟ್ಟುಬಿಡಿ, ಎರಡೂ ಮಾಡೋದಿಲ್ಲ. ಆದರೆ ಮಾಡ್ತಕ್ಕಂಥ ಜನಗಳೊಳಗೆ 99% ಜನ ಬರೀ ಉಪವಾಸ ಮಾಡ್ತಾರೆ ಹೊರತು ಈ ಕಥಾ ಹರಿಕಥಾ ಶ್ರವಣ ಅಂದರೆ ಹರಿಕಥೆ ಅಂದರೆ ನಾನು ಈ ಹರಿಕಥೆ ಬಗ್ಗೆ ಹೇಳ್ತಾ ಇಲ್ಲ, ಜೋಕ್ಸ್ ಮಾಡೋ ಹರಿಕಥೆ ಬಗ್ಗೆ ಹೇಳ್ತಾ ಇಲ್ಲ. ಭಗವಂತನ ಕಥೆ ಇದೆಯಲ್ಲ, ಭಾಗವತಾದಿ ಕಥೆ ಇದೆಯಲ್ಲ, ಅದನ್ನು ಕೇಳೋದು ಅನೇಕರಿಗೆ ಗೊತ್ತಿಲ್ಲ. ಅದನ್ನು ಕೇಳಿ ಉಪವಾಸ ಮಾಡಿ ಪೂರ್ಣ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ತಿಳಿಸಿದ ಹಿರಿಮೆ ಶ್ರೀಮನ್ ಮಧ್ವಾಚಾರ್ಯರು. ಈ ಶ್ಲೋಕಕ್ಕೆ ಇನ್ನೂ ತುಂಬ ಅರ್ಥ ಉಂಟು. ವಿಷಯ ಹೇಳ್ತಾರಲ್ಲ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇವತ್ತು ಹೊತ್ತಾಗಿದೆ, ನಾಳೆ ದಿವಸ ಅದರ ಮುಂದಿನ ಮುಖಗಳು, ಉಪವಾಸ ವ್ರತದ ವಿಶೇಷವಾದ ವಿಶ್ಲೇಷಣೆ, ಆ ಮೂಲಕ ಅಧ್ಯಾತ್ಮದ ಸಾಧನೆಗೆ ಎಷ್ಟು ಉಪಯುಕ್ತವಾದಂತಹ ಒಂದು ವ್ರತವಾಗಿ ಅದು ಬಂದಿದೆ ಎಂಬುದನ್ನು ಬಿಡಿಸಿ ಹೇಳ್ತಾರೆ. ಅದನ್ನು ನಾಳೆ ಎಂದಿನಂತೆ 7 ಗಂಟೆಗೆ ಪ್ರಾರಂಭ ಮಾಡಿ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ.